आनन्दतीत मतलब बसे तापत्रयापहम मुख्या सिद्धांत दुद्वांत विध्वंस शक्ति रेति ताकत निर्भासता नो हृदंबरे अत्कृत कल्पय प्रत्युत्केसरी व्यासती तगुरु भूयात अस्मृष्टा सिद्धे तपो विद्या विरक्त्यादि सद्गुणोगाकरानहम वादिराज गुरु वंदे एकदाशयान पूज्य राघवेन्द्राय सत्यधर्मरताय च भजतां कल्पवृक्षया नमतां कामधेनवे दुर्वायुधान्तरवे वैष्णवेन्द्रीवरेन्द्रवे श्रीराघवेन्द्र गुरुवे नमो चिन्तयाळवे अज्ञान तिमिरच्छेदं बुद्धिसंपत्प्रदायकं विज्ञान विमलं शान्तं विजयाख्य गुरुं भजे आगतादितिकालग्नम् आगमार्थविषादं भागन्नार्य गुरुं भजे जलजेष्णिपाकारं जगदीशपराशयं जगदीतलविख्यातं जगन्नाथगुरुं भजे ನಾವು ಫಲವಿದು ಬಾಳ್ದಕ್ಕೆ ಅದು ಮಾಡ್ತಾ ಇದ್ದೀವಿ. ಅದನ್ನಲ್ಲಿ 25ನೇ ಪದ್ಯ ಅದನ್ನು ನೋಡ್ತಾ ಇದ್ದೀವಿ. ಕಾರಣ ಕಾರ್ಯಾಂತರ್ಗತ ಅಂಶವ ತಾರಾವೇಶ ವಿಹಿತ ಸಹಜ ಅನ್ನೋದು ಒಂದು ಪಾಠ ಇದೆ. ಇಲ್ಲ ಇಲ್ಲಿ ಅಂಶವತಾರ ವೇಷಾಹಿತ ಸಹಜ ಅನ್ನೋದು ಎರಡನೇ ಪಾಠ ಪ್ರಾಬಬ್ಲಿ ಈಸ್ ಬೆಟರ್ ಅಹಿತ. ಯಾಕಂದರೆ ಜಗನ್ನಾಥದಾಸರು ಅಹಿತ ಅನ್ನುವ ಶಬ್ದವನ್ನು ಪ್ರಯೋಗ ಮಾಡಿದರೆ ಕಾರಣ ಕಾರ್ಯಾಂತರ್ಗತ ಅಂಶವ ತಾರಾವೇಶಾಹಿತ ಸಹಜ ಪ್ರೇರಕ ಪ್ರೇರ್ಯ ವಯ ಸರ್ವತ್ರ ವಿಕಾರವಿಲ್ಲದಲೆ ತೋರುವನೆಂಬುದೇ ಫಲವಿದು ಬಾಳುದಕ್ಕೆ ಅಂಥೇಳಿ ಈ ಪದ್ಯದಲ್ಲಿ ಅನೇಕ ಪದ್ಯಗಳನ್ನು ಜಗನ್ನಾಥದಾಸ್ ಹೇಳಿದ ಹರಿಕಥಾನುಸಾರದಲ್ಲಿ ಹೇಳಿದಂಥ ಹಲವಾರು ಪದ್ಯಗಳನ್ನು ನಾವು ಈ ಪದ್ಯದಲ್ಲಿ ನೋಡಬಹುದು. ಉದಾಹರಣೆಗೆ ಭೋಜನ ರಸ ವಿಭಾಗ ಸಂಧಿಯಲ್ಲಿ ಬರುವಂತಹ ಆರು ರಸತ್ವಾದಿ ಭೇದದಿ ಆರು ಮೂರಾಗಿ ಹೌಸಾರ ಸಾರನೀತ ಪ್ರಚುರ ಖಂಡ ಖಂಡ ಚಿತ್ ಪ್ರಚುರ ಈರಧಿಕ 70,000 ಮಾರಮಣನ ರಸಾಖ್ಯ ರೂಪ ಶರೀರದುಳು ಭೋಜ್ಯ ಸುಪದಾರ್ಥದಿ ತಿಳಿದು ಬುಂಜಿಪುದು ಅನ್ನೋದು ಭೋಜನ ರಸ ವಿಭಾಗ ಸಂಧಿಯಲ್ಲಿ ಬರುವಂತಹ ಆ ಪದ್ಯ ಯಾವುದಿದೋ ಅದು ಆ ಭಾವವೂ ಇಲ್ಲಿದೆ. ಅಂದರೆ ಭಗವಂತ ಕಾರಣಕಾರ್ಯ ಅದು ಏನು ಕಾರಣಕಾರ್ಯ ಆಹ್ವಯ ಅನ್ನೋದು ಏನು ಅನ್ನೋದು ವಿಸ್ತಾರವಾಗಿ ನೋಡೋಣ ಈಗ. ಆದರೆ ಯಾವ ಯಾವ ಪದ್ಯಗಳಲ್ಲಿ ಜಗನ್ನಾಥದಾಸ್ ಮಾಡಿದಂಥ ಹರಿಕಥಾನುಸಾರದಲ್ಲಿ ಯಾವ ಯಾವ ಪದ್ಯಗಳಲ್ಲಿ ಇವೆಲ್ಲವೂ ಇದೆ ಅನ್ನೋದನ್ನು ಸಂಕ್ಷೇಪವಾಗಿ ನೋಡೋಣ. ಅಂದರೆ ಇಲ್ಲಿ ಇನ್ನೊಂದು ವಿಭೂತಿ ಸಂಧಿಯಲ್ಲಿ ಒಂದು ಬರುತ್ತೆ, ಅದು ಒಂದನೇ ಪದ್ಯ. ಮೊದಲು ಹೇಳಿದ್ದು ಭೋಜನ ಸಭಾ ಸಂಧಿಯಲ್ಲಿ ನಾಲ್ಕನೇ ಪದ್ಯ, ಈಗ ಹೇಳ್ತಾ ಇರೋದು ವಿಭೂತಿ ಸಂಧಿಯಲ್ಲಿ ಮೊದಲನೇ ಪದ್ಯ. ಶ್ರೀತರುಣಿ ವಲ್ಲಭನ ಪರಮ ವಿಭೂತಿ ರೂಪವ ಕಂಡ ಕಂಡಲ್ಲೀತೆರದಿ ಚಿಂತಿಸುತ್ತ ಮನದಲ್ಲಿ ನೋಡು ಸಂಭ್ರಮದಿ ನೀತ ಸಾಧಾರಣ ವಿಶೇಷ ಸಜಾತಿ ನೈಜಾಹಿತವು ಸಹಜ ವಿಜಾತಿ ಕಂಡ ಬಗೆಗಳ ನರಿತು ಬುಧರಿಂದ ಅನ್ನುವ ಪದ್ಯ. ಅಂದರೆ ಭಗವಂತ ಕಾರಣ ಕಾರ್ಯ ರೂಪಗಳಾಗಿರುವುದು, ಆಮೇಲೆ ಈ ಸಹಜ ಪ್ರೇರಕ ಪ್ರೇರ್ಯ ಇವೆಲ್ಲವೂ ಏನು ಅನ್ನೋದು ನೋಡೋಣ. ನೆಕ್ಸ್ಟ್ ಸ್ಥಾವರ ಜಂಗಮ ಸಂಧಿ ಇಲ್ಲ ಧ್ಯಾನ ಪ್ರಕ್ರಿಯಾ ಸಂಧಿಯಲ್ಲಿ 11ನೇ ಸಂಧಿ, ಅದರಲ್ಲಿ ಕೂಡ ಜಲಗನಾಹವನಿಗೆ ಎರಡು ಒಳಗೆ ಜಡ ಚೇತನಾತ್ಮಕ ಸ್ಥಳದೊಳ್ ಈರ್ಬಗೆ ಸ್ತ್ರೀ ಪುರುಷ ಭೇದದಲ್ಲಿ ಜಡದೊಳಗೆ ತಿಳಿಯುವುದು ಆಹಿತ ಪ್ರತಿಮೆ ಸಹಜ ಅಚಲ ಅಚಲಗಳು ಎಂದು ಈರ್ಬಗೆ ಪ್ರತೀಕದಿ ಲಲಿತ ಪಂಚತ್ರಯ ಸುಗೋಳಕವರಿತು ಭಜಿಸುತ್ತಿರು ಅಂಥೇಳಿ ಭಗವಂತನನ್ನ ಪ್ರತೀಕಗಳು. ಅಂದರೆ ನಮಗೆ ಇಷ್ಟೆಲ್ಲ ಹೇಳ್ತಾ ಇರೋದಕ್ಕೆ ಕಾರಣ ಏನಂತ ಹೇಳಿದರೆ, ಬಹಳ ಜನಕ್ಕೆ ಗೊಂದಲ ಬರುವಂತಹ ವಿಷಯ ಏನು, ನಾವು ಇಷ್ಟೆಲ್ಲ ದೇವರಿಗೆ ಮಾಡ್ತಾ ಇದ್ದೀವಿ, ದೇವರೇ ಇಲ್ಲದೇ ಇದ್ದರೆ ಇಷ್ಟು ವ್ಯರ್ಥವಾಗಿ ಬಿಡುತ್ತಲ್ಲವಾ, ಯಾಕೆ ಇದರ ಜೀವನೆಲ್ಲ ಏನೋ ದೇವರು ದೇವರಂತ ಮಾಡ್ತಾ ಇರ್ತೀವಿ, ದೇವರೇ ಇಲ್ಲದಿದ್ದರೆ ಎಲ್ಲವೂ ವ್ಯರ್ಥವಾಗಿ ಬಿಡುತ್ತಲ್ಲವಾ ಅನ್ನುವ ಸಂಶಯ ಯಾವಾಗ ಒಂದು ಸರಿ ಬಹಳ ಜನಕ್ಕೆ ಬಂದೇ ಬರುತ್ತೆ. ಆ ಸಂಶಯಕ್ಕೆ ಸಮಾಧಾನಗಳು ಈ ಪದ್ಯದಲ್ಲಿ ಆ ಎಲ್ಲ ಸಂಶಯಗಳಕ್ಕೆ ನಮಗೆ ಅಂತ ದೊಡ್ಡ ಸಂಶಯ ದೇವರಿದ್ದಾನೋ ಇಲ್ಲವೋ ಅಂಥೇಳಿ. ಪ್ರತಿಯು ಯಾವುದು ನಾವು ಜೀವನದಲ್ಲಿ ನೋಡ್ತೀವಿ, ಯಾವುದು ಕೂಡ ಒಂದು ಚೇತನ ಶಕ್ತಿ ಇಲ್ಲದೆ ಆಗೋದಿಲ್ಲ. ಎಲ್ಲದಕ್ಕೂ ಒಂದು ಮೂಲ ಕಾರಣವಾದ ಒಂದು ವಸ್ತು ಇರಬೇಕು. ಯಾವುದಾದ್ರೂ ಒಂದು ಆಯ್ತು ಅಂದರೆ ಯಾವುದೋ ಒಂದು ಪ್ರಾಜೆಕ್ಟ್ ಆಯಿತು, ಪ್ರಾಜೆಕ್ಟ್ ನೋಡತ್ಲು ಇದು ಮಾಡಿದವರು ಒಬ್ಬರು ಇರಬೇಕು ಅಂತ ನೋಡ್ತೀವಿ. ಸೊ ಯಾವುದೇ ಒಂದು ವಸ್ತು ಒಂದು ಬ್ಯೂಟಿಫುಲ್ ಆಬ್ಜೆಕ್ಟ್ ಒಂದು ಯಾವುದನ್ನು ಕ್ರಿಯೇಟ್ ಮಾಡಿ ಆರ್ಟ್ ಪೀಸ್ ಇದ್ದರೆ ಇದು ಮಾಡಿದವನು ಒಬ್ಬರಿರಬೇಕು ಅಂಥೇಳಿ. ಅಂದರೆ ಮೊದಲು ಸೃಷ್ಟಿ ಅದನ್ನು ಸೃಷ್ಟಿ ಮಾಡಿದವರು ಒಬ್ಬರಿರಬೇಕಂಥೇಳಿ, ಕಂಟ್ರೋಲ್ ಮಾಡೋರು ಒಬ್ಬರಿರಬೇಕಂಥೇಳಿ. ಆದರೆ ಈ ಭಗವಂತನ ಪುತ್ರವಾದ ಲೀಲೆ ಪ್ರಕ್ರಿಯೆಗಳೆಂಥದ್ದು ಅಂತ ಹೇಳಿದರೆ, ಪ್ರತಿ ಒಂದರ ಒಳಗೂ ಇರುವಂತಹ ಅಂದ್ರೆ ಎಲ್ಲವನ್ನು ಕಂಟ್ರೋಲ್ ಮಾಡಂತ ಯೂನಿವರ್ಸಲ್ ಕಂಟ್ರೋಲ್ ಅಂತ ಮಾಡ್ತಾ ಇರೋದು ಭಗವಂತ ಮಾಡ್ತಾ ಇದ್ದಾನೆ ಅನ್ನೋದು ಬಹಳ.
All callers are muted and may unmute themselves by pressing star 6.
ಆ ಕಾರಣದಿಂದ ನಮಗೆ ಈ ಭಗವಂತನ ಈ ರೂಪಗಳು ಎಲ್ಲೆಲ್ಲಿ ನಮಗೆ ಕಾಣಿಸದೇ ಇದ್ರು ಕೂಡ ಅಂತರ್ಗತವಾಗಿ ಇನ್ವಿಸಿಬಲ್ ಹ್ಯಾಂಡ್ ಅಂತೀವಿ, ಭಗವಂತನ ಈ ಪ್ರತಿ ಒಂದರ ಒಳಗೂ ಅಡಗಿ ಇದ್ದಾನೆ, ಒಳಗೆ ಇದ್ದಾನೆ ಅನ್ನೋದು ನಾವು. ಯಾಕಂದ್ರೆ ನೋಡಿ, ಪ್ರೇರಕ ಪ್ರೇರ್ಯ ಎಲ್ಲವೂ ಕೂಡ ಅವನು, ಕಾರಣ ಕಾರ್ಯ, ಪ್ರೇರಕ ಪ್ರೇರ್ಯ. ಏನು ಕಾರಣ ಕಾರ್ಯ? ಉದಾಹರಣೆಗೆ ಯಾವಾಗಲೂ ಆಬ್ವಿಯಸ್ ಎಕ್ಸಾಂಪಲ್ ಕೊಡೋದೇನಂತ ಹೇಳಿದ್ರೆ ಮಡಿಕೆ ಮಣ್ಣು. ಮಣ್ಣು ಅನ್ನೋದು ಕಾರಣ, ಮಡಿಕೆ ಕಾರ್ಯ. ಮಣ್ಣು ಮಡಿಕೆ ಆ ಕಾರಣ ಒಂದು ಕಾರ್ಯ ಆಗಬೇಕಂದ್ರೆ, ಮಡಿಕೆ ಆಗಬೇಕಂದ್ರೆ, ಮಣ್ಣಿಂದ ಮಡಿಕೆ ಬರಬೇಕಂದ್ರೆ ಮಡಿಕೆ ಮಾಡುವವನೊಬ್ಬರು ಬೇಕು, ಕುಂಬಾರ ಬೇಕು. ಸೊ ಕಾರಣದಿಂದ ಒಂದು ಕಾರ್ಯವಾಗಬೇಕಂದರೆ ಯಾವುದೋ ಒಂದು ಶಕ್ತಿ ಇರಲೇಬೇಕು. ಒಂದು ಕಾರಣದಿಂದ ಒಂದು ಕಾರ್ಯ ತಾನಾಗಿ ಬರೋದಿಲ್ಲ. ಬಟ್ ಕೆಲವುದನ್ನು ಅಬ್ಜೆಕ್ಷನ್ ತಗೊಂಡ್ಬಾರ್ದು, ನಾವು ಹಾಲಿಗೆ ಹೆಪ್ಪು ಹಾಕ್ತೀವಿ, ಯಾರು ಏನು ಮಾಡಲ್ಲ, ಹೆಪ್ಪು ಹಾಕಿಬಿಟ್ರೆ ಹಾಲು ಮೊಸರಾಗುತ್ತೆ, ಯಾರು ಹಾಲು ಹೊರಗೆ ಕೂತ್ಕೊಂಡು ಮಾಡಲಿಲ್ಲ. ಬಟ್ ನಾವು ಡೀಪಾಗಿ ನೋಡಿದ್ರೆ ಅದರೊಳಗೆ ಒಂದು ಬ್ಯಾಕ್ಟೀರಿಯಾ ಅದು ಇದ್ದು ಅದು ಮಾಡು, ಇಲ್ಲ ಯಾವುದೇ ಒಂದು ಅದು ಒಳಗೆ ಯಾವುದೋ ಒಂದು ಇದ್ದು ಮಾಡಲೇಬೇಕು. ಪ್ರತಿಯೊಂದರಲ್ಲಿ ಈವನ್ ಜಡ ಪದಾರ್ಥಗಳಲ್ಲಿ ಬರುವ ಪರಿಣಾಮವಾಗಲಿ ಅದು ಬರಬೇಕಂತ ಹೇಳಿದರೆ ಅಂತರ್ಗತವಾಗಿರುವಂತಹ ಒಂದು ಶಕ್ತಿ, ಸಮಥಿಂಗ್ ಇನ್ವಿಸಿಬಲ್, ಅದು ಮಾಡಲೇಬೇಕು. ಒಂದು ಕಾರಣದಿಂದ ಕಾರ್ಯ ತಾನಾಗಿ ಬರೋದಿಲ್ಲ, ಅದು ಬರಲಿಕ್ಕೆ ಒಂದು ಹಿಡನ್ ಪವರ್, ಹಿಡನ್ ಶಕ್ತಿ ಇರಲೇಬೇಕು ಅನ್ನೋದು ನಮಗೆ ಮನವರಿಕೆ ಆಗಬಹುದಾದಂತಹ ವಿಷಯ, ಆಗಬೇಕಾದಂತಹ ವಿಷಯ ಆಗಿದೆ. ಸೊ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಅದೇ ವಿಧವಾಗಿ ನಮಗೆ ಸ್ಥಾವರ ಜಂಗಮ ಸಂಧಿಯಲ್ಲಿ ಇನ್ನೊಂದು ಪದ್ಯ ಕೂಡ ಬರುತ್ತೆ, ನಗಗಳಭಿಮಾನಿಗಳ ಎನಿಪ ಸುರರುಗಳು ಸಹಜಾಚಲಗಳಿಗೆ ಮಾನಿಗಳೆನಿಸಿ, ಮಾನಿಗಳಿಂದ ಅಭಿಮಾನಿಗಳೆನಿಸಿ ಶ್ರೀ ವಸುದೇವನ ಪೂಜಿಸಲಿಹರು ಸ್ವಗತ ಭೇದ ವಿವರ್ಜಿತನ ನಾಲ್ಬಗೆ ಪ್ರತೀಕದಿ ತಿಳಿದು ಪೂಜಿಸೆ ಅವನು ವಿಗಡ ಸಂಸಾರದಿ ದಾಟಿಸಿ ಮುಕ್ತರನು ಮಾಳ್ಪ. ಸ್ಥಾವರ ಜಂಗಮ ಸಂಧಿಯಲ್ಲಿ ಇಲ್ಲ ಧ್ಯಾನ ಪ್ರಕ್ರಿಯಾ ಸಂಧಿಯಲ್ಲಿ 31ನೇ ಪದ್ಯ ಇದು, ಅಲ್ಲಿ ಅದನ್ನು ಹೇಳ್ತಾನೆ. ಅದೇ ವಿಧವಾಗಿ ಜಗನ್ನಾಥದಾಸರು ಇನ್ನು ಪಿತೃಗಳ ಸಂಧಿ ಹೀಗೆ ಹೇಳ್ತಾರೆ, ಅದೇನಂತ ಹೇಳಿದ್ರೆ ಕಾರಣಾಹ್ವಯ ಪ್ರಕೃತಿಯೊಳಗಿ ದಾರಧಿಕ 18 ತತ್ವವ ತಾ ರಚಿಸಿ ತದ್ರೂಪ ತನ್ನಾಮಗಳನ್ನು ಧರಿಸಿ ನೀರಜ ಭವಾಂಡವನ್ನು ನಿರ್ಮಿಸಿ ಕಾರುಣಿಕ ಕಾರ್ಯಾಖ್ಯ ರೂಪದಿ ತೋರುವನು ಸಹಜ ಅಹಿತ ಅಚಲಗಳಲ್ಲಿ ಪ್ರತಿದಿನದಿ. ಪ್ರತಿದಿನ ಭಗವಂತ ತೋರ್ತಾನೆ, ನಮಗೆ ಪ್ರತ್ಯಕ್ಷವಾಗಿ ಕಾಣಿಸಿರ್ಬೋದು. ವಿ ಫೀಲ್ ದ ಪ್ರೆಸೆನ್ಸ್ ಆಫ್ ಗಾಡ್, ವಿ ಮೇ ನಾಟ್ ಸೀ ಗಾಡ್. ಸೊ ಭಗವಂತನನ್ನು ನಾವು ಫೀಲ್ ಮಾಡಬಹುದು. ಅವನು ಕಾರಣಾಹ್ವಯ ಪ್ರಕೃತಿಯೊಳಗೆ ಇದ್ದಾನೆ, ಕಾರಣ ಮೂಲ ಕಾರಣವಾದ ಪ್ರಕೃತಿಯೊಳಗೆ ಇದ್ದಾನೆ. ಅಷ್ಟೇ ಅಲ್ಲದೆ 18 ತತ್ವಗಳವರೆಗಿದ್ದಾನೆ. ತಾನು ರಸಿ ತನ್ನಾಮಗಳನ್ನೇ ಧರಿಸಿ ಭಗವಂತ ಆಯಾ ನಾಮಗಳನ್ನು ಧಾರಣೆ ಮಾಡಿದ್ದಾನೆ. ಇದು ನೋಡಿದಾಗ ಅಂದ್ರೆ ಅವಕ್ಕೆ ಆ ಹೆಸರುಗಳಿದೆ, ಭಗವಂತ ಆ ಹೆಸರುಗಳನ್ನು ತಗೊಂಡಾನೆ, ತಗೊಂಡಿದ್ದಾನೆ ಅಂದ್ರೆ ಆ ಹೆಸರುಗಳು ಮೊದಲು ವಸ್ತುಗಳಿತ್ತು, ಆಮೇಲೆ ದೇವರಿಗೆ ಬಂತು ಅಂತ ಒಂದು ಸಂಶಯ ಬರಬಹುದು. ಅದಿದು ಹಾಗಲ್ಲ, ನಮಗೆ ವಸ್ತುಗಳನ್ನು ನೋಡಿದಾಗ ಭಗವಂತ ನೆನಪು ಬರ್ತಾ ಆದ ಕಾರಣದಿಂದ ಹಾಗೆ ಧರಿಸಿ ಅಂತ ಹೇಳಿದ್ದಾರೆ. ನಿಜವಾಗಿ ನೋಡಿದ್ರೆ ಎಲ್ಲ ಹೆಸರುಗಳು ಎಲ್ಲ ಶಬ್ದಗಳು ಭಗವಂತನಿಗೆ ಅನ್ವಯವಾಗುತ್ತೆ. ಭಗವಂತ ತಾನು ತನ್ನ ಹೆಸರುಗಳನ್ನು ಅವುಗಳಿಗೆ ಕೊಟ್ಟಿದ್ದಾನೆ. ಸೊ ನಿಜವಾಗಿ ಧಾರಣೆ ಮಾಡಿದ್ರೆ ಧರಿಸಿ ಅಂದ್ರೆ ಧಾರಣೆ ಮಾಡಿದ್ರೆ ತಾನು ಸ್ವತಂತ್ರವಾಗಿ ಆ ಹೆಸರುಗಳಿಂದ ಪ್ರತಿಪಾದ್ಯನಾಗಿದ್ದಾನೆ, ಹೆಸರುಗಳನ್ನು ಧಾರಣೆ ಮಾಡಿದ್ದಾನೆ ಅಂತ ಹೇಳಿ. ಧರಿಸಿ ಅಂತ ಹೇಳಿದ್ರೆ ಸ್ವತಂತ್ರನಾಗಿ ಧಾರಣೆ ಮಾಡಿದ್ದಾನೆ ಅಂತ ಅರ್ಥ. ಮಿಕ್ಕ ವಸ್ತುಗಳು ಧರಿಸಿದೆ, ಅವು ಹೇಗೆ ಪರತಂತ್ರವಾಗಿ ಧರಿಸಿದೆ? ಭಗವಂತ ತನ್ನ ಹೆಸರುಗಳನ್ನು ಆ ಕಾರಣ ಕಾರ್ಯ ವಸ್ತುಗಳಿಗೆ ಕೊಟ್ಟಾಗ ಅವುಗಳಿಗೆ ಆ ಹೆಸರು ಬಂತು ಅನ್ನೋದು ತಿಳ್ಕೋಬೇಕಾಗಿದ್ದಂತಹ ವಿಷಯ. ಹೀಗೆ ಭಗವಂತ ಧಾರಣೆ ಮಾಡಿದ್ದಾನೆ ಅಂತೇಳಿ ಇದು ಪಿತೃಗಣ ಸಂಧಿಯಲ್ಲಿ 20ನೇ ಪದ್ಯ. ಅದಾದ ಮೇಲೆ ವ್ಯಾಪ್ತಿ ಸಂಧಿಯಲ್ಲಿ ಒಂದು ಬರುತ್ತೆ, ಅದು 9ನೇ ಪದ್ಯ. ಅದೇನಂದ್ರೆ ಭಾರ್ಯದಿಂದೊಡಗೂಡಿ ಕಾರಣ ಕಾರ್ಯ ವಸ್ತುಗಳಲ್ಲಿ ಪ್ರೇರಕ ಪ್ರೇರ್ಯ ರೂಪಗಳಿಂದ ಪಟತಂತುಗಳ ಓಲಿದ್ದು ಸೂರ್ಯ ಕಿರಣಗಳಂತೆ ತನ್ನಯ ವೀರ್ಯದಿಂದಲೇ ಕೊಡುತ್ತ ಕೊಡುತ್ತಿಹ ನಾರ್ಯರಿಗೆ ಈತನ ವಿಹಾರವು ಗೋಚರಿಪುದೇನು ಅಂತೇಳಿ ಇಲ್ಲಿ ಕೂಡ ಚಮತ್ಕಾರವಾಗಿ ಜಗನ್ನಾಥದಾಸರು ಹೇಳ್ತಾರೆ. ಇದು ಭಾರ್ಯರಿಂದ ಒಡಗೂಡಿ, ಭಾರ್ಯರು ಅಂದ್ರೆ ಯಾರಪ್ಪ ಇಷ್ಟು ಜನ ಭಗವಂತನಿಗೆ ಲಕ್ಷ್ಮಿ ಒಬ್ಬಳೇ ಅಲ್ಲವಾ ಭಾರ್ಯ, ಭಾರ್ಯರಿಂದ ಅಂದ್ರೆ ಭಗವಂತ ಅನಂತಾನಂತ ರೂಪಗಳನ್ನು ಧಾರಣೆ ಮಾಡಿದಂತನೆ ಲಕ್ಷ್ಮಿ ಅನಂತಾನಂತ ರೂಪಗಳನ್ನು ಧಾರಣೆ ಮಾಡಿದ್ದಾಳೆ. ಅಷ್ಟು ರೂಪಗಳನ್ನು ಹೇಳ್ತಾ ಇದ್ದಾರಾದ ಕಾರಣ ಭಾರ್ಯರು ಅಂದ್ರೆ ಲಕ್ಷ್ಮೀದೇವಿಯ ಅನಂತ ರೂಪಗಳು, ಭಗವಂತನ ಅನಂತ ರೂಪಗಳಿಂದ ಭಗವಂತ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ. ಸೊ ಈ ಭಾರ್ಯರಿಂದ ಒಡಗೂಡಿ ತನ್ನ ಪತ್ನಿಯಾದ ಲಕ್ಷ್ಮಿಯ ರೂಪಗಳಿಂದ ಸೇರಿದವನಾಗಿ ಲಕ್ಷ್ಮಿ ಪರತಂತ್ರಳಾಗಿದ್ದರೂ ಭಗವಂತನ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ದಾಳೆ. ಎಲ್ಲ ಕಾರ್ಯಗಳಲ್ಲಿ ಭಗವಂತನಿಗೆ ಸಹಕಾರಿಯಾಗಿದ್ದಾಳೆ. ಸಹಕಾರಿ ಅಂದ್ರೆ ಭಗವಂತನಿಗೆ ಆ ಲಕ್ಷ್ಮಿ ಸಹಾಯ ಬೇಕಂತಲ್ಲ, ಲಕ್ಷ್ಮಿ ಆನಂದದಿಂದ ಭಗವಂತನ ಸೇವೆಯಂತೆ ಮಾಡ್ತಾ ಇರ್ತಾಳೆ. ಅದು ನಿತ್ಯ ನಿರತ ನಡೆಯುವಂತಹ ಲಕ್ಷ್ಮಿಯಿಂದ ನಾರಾಯಣನಿಗೆ ನಡೆಯುವಂತಹ ಸೇವೆ. ಸೊ ಅದಕ್ಕೆ ಆ ಎಲ್ಲ ಕಾರಣ ಕಾರ್ಯ ವಸ್ತುಗಳಲ್ಲಿ ಭಗವಂತ ಪ್ರೇರಕ ಪ್ರೇರ್ಯ, ಅಂದರೆ ಪ್ರೇರಣೆಯನ್ನು ಕೊಡುವುದು ಭಗವಂತ. ಪ್ರೇರಣೆ ತಗೊಂಡಾಗ ನಾವು ಭಗವಂತ ನಮ್ಮಲ್ಲಿ ನಿಂತು ನಮಗೆ ಪ್ರೇರಣೆಯನ್ನು ಕೊಡ್ತಾನೆ, ಅವನು ಪ್ರೇರಕ. ನಾವು ಆ ಪ್ರೇರಣೆ ಬಂದಾಗ ನಾವು ಪ್ರೇರ್ಯರಾಗ್ತೀವಿ, ಅಂದರೆ ವಿ ಗೆಟ್ ಇನ್ಸ್ಟಿಗೇಟೆಡ್. ಪ್ರೇರಕ ಅಂದರೆ ಇನ್ಸ್ಟಿಗೇಟರ್, ಪ್ರೇರ್ಯ ಅಂದರೆ ಇನ್ಸ್ಟಿಗೇಟೆಡ್. ಸೊ ಅವನು ಪ್ರೇರಕ, ಅವನು ನಮಗೆ ಪ್ರೇರಣೆಯನ್ನು ಕೊಡ್ತಾನೆ. ಕೊಟ್ಟ ಮೇಲೆ ಆಯಿತು, ಪ್ರೇರಣೆ ಬಂತು ನಮಗೆ, ಇನ್ನು ನಾವೆಲ್ಲವೂ ಭಗವಂತ ಬೇಕಾದ್ರೆ ನಾವು ಮಾಡ್ತೀವಿ ಸ್ವತಂತ್ರವಾಗಿ ಇಲ್ಲ. ಪ್ರತಿ ಒಂದು ಕ್ಷಣ ಕ್ಷಣವೂ ನಾವು ಅಸ್ವತಂತ್ರರೇ. ಅವನು ಪ್ರೇರಣೆ ಕೊಟ್ಟರೆ ಇದೆ, ಕೊಡದಿದ್ರೆ ಇಲ್ಲ, ಅಲ್ಲಿ ಅಸ್ವತಂತ್ರ. ಪ್ರೇರಣೆ ಕೊಟ್ಟ, ಸರಿ ಪ್ರೇರಣೆ ಕೊಟ್ಟ ಆಗ ನಾವು ಏನಾದರೂ ಮಾಡಬೇಕು, ಪ್ರೇರ್ಯರಾಗಿದ್ದೀವಿ, ಪ್ರೇರಣೆ ಬಂತು ಮಾಡಬೇಕಂದ್ರೆ ಮಾಡಲಿಕ್ಕೆ ಶಕ್ತಿ ಅವನು ಕೊಡಬೇಕು. ಒಂದೊಂದರಲ್ಲಿ ಬಿಂಬ ರೂಪನಾಗಿ ಅವನು ಇದ್ದಾನೆ, ನಾವು ಪ್ರತಿಬಿಂಬರಾಗಿದ್ದೀವಿ. ನಾವು ಪ್ರತಿಬಿಂಬರಾಗಿ ಒಂದೊಂದು ಕೆಲಸ ಮಾಡಬೇಕಂದರೆ ಪ್ರೇರಿಯ ವಸ್ತುಗಳಲ್ಲಿಯೂ ಇದ್ದಾನೆ, ನಮ್ಮ ಒಳಗೂ ಇದ್ದಾನೆ. ನಮ್ಮಿಂದ ಉಪಯೋಗ ಮಾಡಲ್ಪಡುವ ಪ್ರತಿಯೊಂದು ವಸ್ತು ಒಳಗೂ ಇದ್ದಾನೆ ಭಗವಂತ. ಅಂದರೆ ಪ್ರೇರಣೆಯನ್ನು ಕೊಡುವುದು ಮಾತ್ರವಲ್ಲದೆ ಪ್ರೇರಣೆ ಕೊಟ್ಟ ಮೇಲೆ ನಮ್ಮ ಒಳಗೆ ನಿಂತು ನಾವು ಉಪಯೋಗಿಸುವ ವಸ್ತುಗಳೆಲ್ಲದರ ಒಳಗೂ ಪ್ರತಿಯೊಂದರಲ್ಲಿಯೂ ನಿಂತು ನಮ್ಮ ಕಾರ್ಯಗಳಲ್ಲಿ ನಮ್ಮ ಕಣ್ಣಿಗೆ ಕಾಣಿಸದೇ ಇರುವ ಆಕ್ಷನ್ ಇಸ್ ಅನ್ ಅಬ್ಸ್ಟ್ರಾಕ್ಟ್ ಥಿಂಗ್, ಬಟ್ ಈವನ್ ಆಕ್ಷನ್ ಒಳಗೂ ಭಗವಂತ ಇದ್ದಾನೆ. ಇದು ಭಗವಂತ ವಸ್ತುಗಳಲ್ಲಿ ಮಾತ್ರ ಇರುವುದಲ್ಲ, ಪ್ರತಿ ಒಂದರಲ್ಲಿ ಅಂತ ಹೇಳಿದರೆ. ಪ್ರತಿ ಒಂದು ಅಂದರೆ ಏನು? ಅಬ್ಸ್ಟ್ರಾಕ್ಟ್ ಥಿಂಗ್ಸ್, ಥಾಟ್ ಪ್ರಾಸೆಸ್ ಯಾವುದು, ಪ್ರತಿ ಒಂದು ಥಾಟ್ನಲ್ಲಿ ಭಗವಂತ ಇದ್ದಾನೆ. ಆ ಥಾಟ್ ಬಂತು ಅಂತೇಳಿ, ಒಂದು ಸ್ವಪ್ನ ಬಂತು, ಆ ಸ್ವಪ್ನ ಬರಬೇಕಂದ್ರೆ ಭಗವಂತ ಆ ಸ್ವಪ್ನದ ಒಳಗೆ ನಿಂತಿದ್ದಾನೆ. ಆ ಸ್ವಪ್ನವನ್ನು ಕೊಡುವುದು ಅವನೇ, ಕನಸು ಕೊಡುವವನು ಅವನೇ, ಕನಸು ಒಳಗೆ ನಿಂತು ಕನಸು ಅನ್ನುವ ಹೆಸರಿನಿಂದ ಕರೆಯಲ್ಪಡುವವನು ಅವನೇ. ಸ್ವಪ್ನ ನಮಗೆ ನಿದ್ದೆ ಬರುವಂತೆ ಮಾಡ್ತಾನೆ, ನಮಗೆ ಕನಸು ಬರುವಂತೆ ಮಾಡ್ತಾನೆ. ಸ್ವಪ್ನ ಅನ್ನುವ ಹೆಸರು ಭಗವಂತನಿಗಿದೆ. ಈ ವಿಧವಾಗಿ ಭಗವಂತ ಕನಸು ಬರುವಂತೆ ಮಾಡ್ತಾನೆ, ಆದ ಕಾರಣ ಸ್ವಪ್ನ. ಸ್ವಪ್ನ ಕಾರಕ ಆದ ಕಾರಣ ಸ್ವಪ್ನ, ಪ್ರತಿಯೊಂದಕ್ಕೂ ಕಾರಕನಾಗಿದ್ದಾನೆ. ಆದ ಕಾರಣ ಆ ಹೆಸರುಗಳು ಅದಕ್ಕೆ ಕಾರಣ ಕಾರ್ಯ ಅವನೇ ಆಗಿದ್ದಾನೆ, ಆ ಎಲ್ಲ ಹೆಸರುಗಳು ಅವನಿಗೆ ಇದೆ ಅಂಥೇಳಿ. ಅದಕ್ಕೆ ಕಾರಣ ಕಾರ್ಯ ಪ್ರತಿಪಾದ್ಯನಾಗಿದ್ದಾನೆ, ಪ್ರತಿಯೊಂದರಲ್ಲಿಯೂ ಪ್ರತಿಪಾದ್ಯನಾಗಿದ್ದಾನೆ. ಅದನ್ನು ಅದಕ್ಕೆ ಇದು ಇಂತಹ ಭಗವಂತನ ವಿಚಿತ್ರವಾದ ಕೆಲಸ. ವೀರ್ಯದಿಂದಲೇ ಕೊಡುತ್ತ ಕೊಳುತ್ತಿಹ ನಾರಿಯರಿಗೆ ಈತನ ವಿಹಾರವು ಗೋಚರಿಪುದೇನು ಅಂತ ಹೇಳಿದರೆ, ಇದನ್ನು ನಾವು ಅಲ್ಲಿ ವ್ಯಾಪ್ತಿಯನ್ನು ನೋಡುವಾಗ ಅನೇಕ ವಿಧವಾದ ಅರ್ಥಗಳನ್ನು ನೋಡಿದ್ದೀವಿ. ಏನಂದರೆ ಆರ್ಯರು ಅಂದರೆ ಅರಿತವರು, ಆರ್ಯರು ಆರ್ಯರು ಅಂದರೆ ಜ್ಞಾನಿಗಳಂತ ಅರ್ಥ, ಅನಾರ್ಯರು ಅಂದರೆ ಅಜ್ಞಾನಿಗಳು. ಇದು ಕೊಳುತಿಹನ್ನು ಅನಾರ್ಯರಿಗೆ ಗೋಚರಿ ಅಂದರೆ ಅನಾರ್ಯರಿಗೆ, ಅಜ್ಞಾನಿಗಳಿಗೆ ಇವನು ವಿಚಾರಗಳೆಲ್ಲ ಗೋಚರವಾಗುತ್ತಾ ಅಂದರೆ ಆಗೋದಿಲ್ಲ. ಅನಾರ್ಯರಿಗೆ ಈತನ ವಿಹಾರವು ಗೋಚರಿಪುದೇನೋ ಅಂದರೆ ಅಜ್ಞಾನಿಗಳಿಗೆ ಇವನ ವಿಚಾರಗಳು ವಿಹಾರಗಳು ಇವೆಲ್ಲವೂ ಕೂಡ ಕಾಣಿಸಿಕೊಳ್ಳುತ್ತಾ, ಇವನ ಬಗ್ಗೆ ವಿಸ್ತೃತವಾದ ವಿಷಯಗಳು ಅಜ್ಞಾನಿಗಳಿಗೆ ತಿಳಿಯುತ್ತಾ, ಏನೂ ತಿಳಿಯೋದಿಲ್ಲ ಅಜ್ಞಾನಿಗಳಿಗೆ. ಸೊ ಅನಾರ್ಯರಿಗೆ ಈತನ ವಿಹಾರವು ಗೋಚರಿಪುದೇನೋ ಒಂದು ಇಲ್ಲ. ಕೊಳುತಿಹನು ಆರ್ಯ, ಅದು ಕೊಳುತಿಹನಾರ್ಯರಿಗೆ ಅಂದರೆ ಕೊಳುತಿಹ ಅನಾರ್ಯರಿಗೆ ಅಂತ ಒಂದು ಬಿಡಿಸ್ಬೋದು. ಇಲ್ಲ ಕೊಳುತಿಹನಾರ್ಯರಿಗೆ ಅಂದರೆ ಕೊಳುತಿಹನು ಆರ್ಯರಿಗೆ ಅಂತ ಬಿಡಿಸ್ಬೋದು. ಕೊಳುತಿಹನು ಆರ್ಯರಿಗೆ ಈತನ ವಿಹಾರವು ಗೋಚರಿಪುದೇನೋ, ಜ್ಞಾನಿಗಳಿಗೆ ಮಾತ್ರ ತಿಳಿಯುತ್ತೆ, ಜ್ಞಾನಿಗಳಿಗೂ ಗೋಚರನಲ್ಲ ಅಂದರೆ ಪೂರ್ಣವಾಗಿ ಗೋಚರನಲ್ಲ. ಜ್ಞಾನಿಗಳಿಗೆ ಅವರವರ ಶಕ್ತಿಯನುಸಾರ ಗೋಚರಿಸುತ್ತಾನೆ. ಬ್ರಹ್ಮದೇವತೆಗಳಿಗೆ ಭಗವಂತನ ಬಗ್ಗೆ ತುಂಬ ವಿಚಾರಗಳು ತಿಳಿದಿದೆ, ಆದರೆ ಪೂರ್ಣವಾಗಿ ಯಾರಿಗೂ ತಿಳಿದಿಲ್ಲ. ಭಗವಂತನ ವಿಚಾರ ಪೂರ್ಣವಾಗಿ ಯಾರಿಗೂ ತಿಳಿದಿಲ್ಲ, ಆದರೆ ಅವರವರ ಯೋಗ್ಯತಾನುಸಾರ ಎಲ್ಲರಿಗೂ, ಯೋಗ್ಯರಾದವರಿಗೆಲ್ಲರಿಗೂ ಅಷ್ಟಷ್ಟು ಅವರ ಯೋಗ್ಯತೆಗೆ ತಕ್ಕಂತೆ ತಿಳಿದಿದೆ. ಅದಕ್ಕೆ ಆರ್ಯರಿಗೆ ಗೋಚರಿಪುದೇನೋ, ಜ್ಞಾನಿಗಳಿಗೆ ಗೋಚರವಾಗುತ್ತಾ ಅಂದರೆ ಪೂರ್ಣವಾಗಿ ಗೋಚರಿಸೋದಿಲ್ಲ, ಜ್ಞಾನಿಗಳಿಗೂ ಸಹಿತ ಅವನು ಪೂರ್ಣವಾಗಿ ತಿಳಿಯೋದಿಲ್ಲ ಅಂಥೇಳಿ ಭಗವಂತ ಈ ವಿಧವಾಗಿ ಇಂತಹ ಕಾರಣ ಕಾರ್ಯ ಪ್ರೇರಣ ಅಂತರ್ಗತನ, ಕಾರಣದ ಒಳಗು ಕಾರ್ಯದ ಒಳಗು ಆಕ್ಷನ್ ಹೀಸ್, ಅದಕ್ಕೆ ಕಾರ್ಯಾಂತರ್ಗತ, ಹೀಸ್ ಪ್ರೆಸೆಂಟ್ ಇನ್ಸೈಡ್ ದ ಆಕ್ಷನ್, ಹೀಸ್ ಪ್ರೆಸೆಂಟ್ ಇನ್ಸೈಡ್ ದ ಟ್ರಾನ್ಸ್ಮ್ಯೂಟೆಡ್ ಥಿಂಗ್. ಯಾವುದಾದ್ರೆ ಬಂತೆ ಕಾರ್ಯ ಅಂದರೆ ಎರಡು, ಒಂದು ಆಕ್ಷನ್ ಅಂತ, ಇನ್ನೊಂದು ಆಕ್ಷನ್ ಇಂದ ಬಂದು ವಸ್ತುವು ಕಾರ್ಯ. ಮಡಿಕೆಗೆ ಕಾರ್ಯ ಅಂತ ಕರಿತೀವಿ, ಮಣ್ಣಿಂದ ಮಡಿಕೆ ಬರುವ ಆಕ್ಷನ್ಗೂ ಕಾರ್ಯ ಅಂತ ಕರಿತೀವಿ. ಕಾರ್ಯ ಅಂದ್ರೆ ಮಾಡಲ್ಪಟ್ಟದ್ದು. ಯಾವುದು ಮಾಡಲ್ಪಟ್ಟಿತು? ಆಕ್ಷನ್, ಆ ಮಡಿಕೆ ಮಾಡುವ ಆಕ್ಷನ್ ಮಾಡಲ್ಪಟ್ಟಿತು, ಮಡಿಕೆಯೂ ಮಾಡಲ್ಪಟ್ಟಿತು. ವಿಚ್ ಎವರ್ ಹ್ಯಾಸ್ ಬೀನ್ ಡನ್ ದಟ್ ಈಸ್ ಕಾರ್ಯ, ಮಾಡಲ್ಪಟ್ಟದ್ದು ಕಾರ್ಯ. ಆಕ್ಷನ್ ಮಾಡಲ್ಪಟ್ಟಿದೆ, ಸೊ ಆಕ್ಷನ್ ಇಸ್ ಎ ಕಾರ್ಯ. ಮಡಿಕೆ ಮಾಡಲ್ಪಟ್ಟಿದೆ, ಮಡಿಕೆಯೂ ಕಾರ್ಯ. ಸೊ ಮಡಿಕೆ ಒಳಗೂ ಭಗವಂತ ಇದ್ದಾನೆ. ಮಣ್ಣಿಂದ ಮಡಿಕೆ ಮಾಡುವ ಆಕ್ಷನ್, ಆ ಪರ್ಫಾರ್ಮೆನ್ಸ್ ಒಳಗೂ ಭಗವಂತ ಇದ್ದಾನೆ. ಅದಕ್ಕೆ ಕಾರಣ ಕಾರ್ಯ ಅಂತರ್ಗತ. ಅವನು ಅಂಶ ಅವತಾರ ಆವೇಶ ಅಹಿತ ಸಹಜ, ಇವನು ಭಗವಂತನ ಪ್ರತೀಕಗಳು, ಭಗವಂತನ ಎಲ್ಲೆಲ್ಲಿದ್ದಾನೆ ಅನ್ನುವ ವಿಭೂತಿಗಳು, ಭಗವಂತನ ಪ್ರತೀಕಗಳು, ಭಗವಂತನ ವಿಭೂತಿಗಳು, ಇವೆಲ್ಲವನ್ನು ಕೂಡ ನಾವು ತಿಳಿಯಬೇಕು. ಅವನ ಪ್ರತೀಕೆ ಅಂತ ಹೇಳಿದ, ಎಲ್ಲಿ ನೋಡಿದಾಗ ಭಗವಂತನ ನೆನಪು ನಮಗೆ ಬರುತ್ತೋ ಅದು ಪ್ರತೀಕ. ಉದಾಹರಣೆ, ಒಂದು ವಿಗ್ರಹ ಇಟ್ಕೊಳ್ತೀವಿ, ಅದು ಪ್ರತೀಕ. ಆ ವಿಗ್ರಹ ನೋಡಿದಾಗ ದೇವರ ಸ್ಮರಣೆ ಬರುತ್ತೆ, ದೇವರ ನೆನಪು ಬರುತ್ತೆ. ಆ ವಿಗ್ರಹವೇ ದೇವರಲ್ಲ, ಆದರೆ ವಿಗ್ರಹದ ಒಳಗೆ ದೇವರನ್ನು ನಾವು ಆವಾಹನೆ ಮಾಡಿ ವಿಗ್ರಹವನ್ನು ಪೂಜೆ ಮಾಡಿದಾಗ ಆ ವಿಗ್ರಹದ ಒಳಗೆ ಭಗವಂತನ ರೂಪ ಒಂದು ಬಂದು ನಿಂತು ನಮಗೆ ಕಾಣಿಸದೇ ಇದ್ದರೂ ಕೂಡ ಆ ಅಲ್ಲಿ ಬಂದು ನಿಂತಹ ಭಗವಂತನ ರೂಪ ನಮಗೆ ಒಲಿದು ನಮಗೆ ಭಕ್ತಿ ಬರುವಂತೆ ಮಾಡಿ ನಮಗೆ ಭಗವಂತನ ಒಂದು ಆಲೋಚನೆಗಳು ವಿಚಾರಗಳು ಬರುವಂತೆ ಮಾಡಿ ಅವು ನಾವು ಹಾಗೆ ಭಗವಂತನ ಸ್ಮರಣೆ ಚಿಂತನೆ ಮಾಡಿದಾಗ ನಮ್ಮನ್ನು ಕಾಪಾಡುವ ಅಂತಹ ಒಂದು ಮಹತ್ ಕಾರ್ಯಗಳೆಲ್ಲವೂ ಭಗವಂತ ಮಾಡ್ತಾನೆ. ಸೊ ಈ ವಿಧವಾಗಿ ಭಗವಂತ ಅಂಶ ಅವತಾರ ಆವೇಶ. ಈ ಅಂಶ ಅವತಾರ ಆವೇಶ ಅಂದರೆ ಏನು ಅನ್ನು ಸ್ವಲ್ಪ ಬ್ರೀಫ್ ಆಗಿ ನೋಡೋಣ. ಅಂಶ ಅಂತ ಹೇಳಿದರೆ ಈಗ ಭಗವಂತನ ಕೇಸ್ನಲ್ಲಿ ಅಂಶಕ್ಕೆ ಅವತಾರಕ್ಕೆ ಭೇದ ಇಲ್ಲ. ಭಗವಂತನ ಅಂಶ ಅಂದರೆ ಭಗವಂತನ ಅವತಾರ, ಯಾಕಂದರೆ ಎ ಫ್ರ್ಯಾಕ್ಷನ್ ಆಫ್ ಅನ್ ಇನ್ಫಿನಿಟಿ ಇಸ್ ಇನ್ಫಿನಿಟಿ. ಭಗವಂತ ಅನಂತ, ಭಗವಂತನ ಅಂಶವು ಅವತಾರವು ಎರಡೂ ಅನಂತವೇ. ಸೊ ಆ ಕಾರಣದಿಂದ ಭಗವಂತನ ಅಂಶ ಬಂತು ಅಂದರೆ ಭಗವಂತನೇ ಬಂದುಬಿಟ್ಟ ಅಂತ ಅರ್ಥ. ಭಗವಂತನ ಕೇಸ್ನಲ್ಲಿ ಅಂಶಕ್ಕೂ ಅವತಾರಕ್ಕೂ ವ್ಯತ್ಯಾಸ ಇಲ್ಲ, ಅದೇ ಆವೇಶ ಬೇರೆ. ಆವೇಶ ಅಂತ ಹೇಳಿದರೆ ಭಗವಂತ ಎಲ್ಲೆಲ್ಲಿ ಯಾವುದಾದ್ರೂ ಒಂದು ಮಹತ್ ಕಾರ್ಯ ನಡೆಯಬೇಕೆಂದರೆ ಅಲ್ಲಿ ನಿಂತು ತಾನು ಅವರ ಆವೇಶವನ್ನು ಕೊಟ್ಟು ಒಂದು ದೊಡ್ಡ ಕಾರ್ಯವನ್ನು ಮಾಡಿಸುತ್ತಾನೆ. ಭಗವಂತನ ಆವೇಶ ನಾವು ಕೇಳ್ತೀವಿ, ಉದಾಹರಣೆಗೆ ಪುತು ಮಹಾರಾಜನ. ಪುತು ಮಹಾರಾಜ ಭಗವಂತನ ಅವತಾರವಲ್ಲ, ಅಂಶವೂ ಅಲ್ಲ, ಭಗವಂತನ ಆವೇಶವಿದೆ ಪೃಥುವಿನಲ್ಲಿ. ಅದೇ ವಿಧವಾಗಿ ಭಗವಂತನ ಆವೇಶ ಬಲರಾಮನಲ್ಲಿ, ಬಲರಾಮ ಕೆಲವು ಜನ ಬಲರಾಮನ ಭಗವಂತನ ಅವತಾರ ಅಂತ ಪರಿಗಣನೆ ಮಾಡ್ತಾರೆ, ಅದು ಸರಿಯಲ್ಲ. ಬಲರಾಮ ಭಗವಂತನ ಅವತಾರವಲ್ಲ, ಬಲರಾಮ ಶೇಷ ಅವತಾರ. ಆದರೆ ಭಗವಂತನ ಆವೇಶ ಬಲರಾಮನಲ್ಲಿದೆ. ಅದಕ್ಕೆ ಸಿತಕೇಶಾವೇತ ಆವೇಶ ಅಂತ ಹೇಳಿ, ಅಂದರೆ ಭಗವಂತನ ಕೂದಲು. ಇದು ಬಹಳ ದಿನಕ್ಕೆ ಸಿತಕೇಶ ಬಿಳಿ ಕೂದಲು ಅಂಥೇಳಿ, ಕೃಷ್ಣಕೇಶ ಆವೇಶ ಕಪ್ಪು ಕೂದಲು. ಕಪ್ಪು ಕೂದಲಿನ ಆವೇಶ ಕೃಷ್ಣ ಭಗವಂತನ ಸ್ವಯಂ ಅವತಾರವೂ ಆಗಿದ್ದಾನೆ. ಆವೇಶವು ಅಂದರೆ ಆ ಕಪ್ಪು ಕೂದಲಿನ ಆವೇಶ ಅಲ್ಲಿ ತುಂಬಿಸಿದ್ದಾನೆ. ಯಾಕೆಂದರೆ ಯಾವ ಅವತಾರವೇ ಬಂದಾಗ ಆವೇಶವೇ ಯಾಕೆ ಬೇಕು ಅಂತ ಹೇಳಿದರೆ, ಅವತಾರ ಬಂದರೂ ಕೂಡ ಭಗವಂತ ತಾನು ಹಾಗೆ ಲೋಕಕ್ಕೆ ಕಪ್ಪಾಗಿ ಕಾಣಿಸಬೇಕು, ಕೆಲವು ಕಾರ್ಯಗಳನ್ನು ಮಾಡಬೇಕನ್ನುವ ಕಾರಣದಿಂದ ಭಗವಂತ ಒಂದೇ ರೂಪದಲ್ಲಿ ಅನಂತ, ಒಂದು ರೂಪದಲ್ಲಿ ಅನಂತ ರೂಪಗಳಂತ ಹೇಳಿದಂತೆ ಭಗವಂತ ಅವತಾರವು ಇದ್ದು ಆವೇಶವು ಎರಡೂ ಇರಬಹುದು. ಆ ಕಾರಣದಿಂದ ಕೃಷ್ಣ ಅವತಾರ ಕೃಷ್ಣ ಕೇಶದ ಆವೇಶದಿಂದ ಕೂಡಿ ಸ್ವಯಂ ಇರುವಂತಹ ಅವತಾರವೂ ಆಗಿದೆ, ಎರಡೂ ಆಗಿದೆ ಕೃಷ್ಣ ಅವತಾರ. ಬಲರಾಮದ ಅವತಾರ ಶೇಷಾವತಾರವಾಗಿ ಭಗವಂತನ ಬಿಳಿ ಕೂದಲಿನ ಆವೇಶ. ಕೆಲವು ಜನಕ್ಕೆ ಇನ್ನೊಂದು ಸಂಶಯ, ಏನ್ರಿ ಬಿಳಿ ಕೂದಲು ಓಲ್ಡ್ ಏಜ್ನಲ್ಲಿ ಬರುವಂಥದ್ದು, ಭಗವಂತನಿಗೆ ಬಿಳಿ ಕೂದಲು ಎಲ್ಲಿಂದ ಬಂತಂದ್ರೆ? ಅಸಲು ಭಗವಂತನಿಗೆ ಕೂದಲು ಬಂತಂತ ಹೇಳೋದೇ ಭಗವಂತ ಅಪ್ರಾಕೃತನಾದವನಿಗೆ ಪ್ರಾಕೃತವಾದ ಕೂದಲಿನ ಸಮಾಚಾರ ಎಲ್ಲಿಂದ ಬಂತಂತೇಳಿ. ಅಷ್ಟೇ ಅಲ್ಲದೆ ಸಂಸ್ಕೃತದಲ್ಲಿ ಶಿತಕೇಶ, ಸಿತ ಫಲಿತ ಅನ್ನುವ ಶಬ್ದ ನಮಗೆ ಕನ್ನಡದಲ್ಲಿ ಆಗಲಿ ಇಂಗ್ಲೀಷ್ನಲ್ಲಿ ಮಿಕ್ಕ ಭಾಷೆಗಳಲ್ಲಿ ಬಿಳಿದು ಅಂದರೆ ವೈಟ್, ವೈಟ್ ಬಿಳಿ ಅಷ್ಟೇ. ವಿ ಡೋಂಟ್ ಹ್ಯಾವ್ ಎ ಡಿಫರೆನ್ಸ್, ಎರಡು ವಿಧವಾದ ಬಿಳಿತನ ಶಬ್ದಗಳು ಇಲ್ಲ. ಆದರೆ ಸಂಸ್ಕೃತದಲ್ಲಿ ಓಲ್ಡ್ ಏಜ್ ಇಂತ ಬರುವಂತಹ ಬಿಳಿಗೆ ಫಲಿತ ಅಂತ ಕರೀತಾರೆ. ಆದರೆ ಸಿತ ಜಸ್ಟ್ ಬಣ್ಣ, ವೈಟ್ ಅನ್ನೋದು ಇಲ್ಲಿ ಕೇವಲ ಬಣ್ಣ ಅಂದರೆ ಭಗವಂತ ಅಪ್ರಾಕೃತವಾದ ಎಲ್ಲ ಬಣ್ಣಗಳು ಭಗವಂತನಿಗೆ, ಬಿಳಿ ಏನು ಕಪ್ಪು ಬಿಳಿ ಕುಂಪು ಎಲ್ಲ ಬಣ್ಣಗಳು ಭಗವಂತನಿಗಿದೆ. ಯಾಕಂದರೆ ಅಪ್ರಾಕೃತವಾದ ಅನಂತ ಗುಣಗಳು ಅಂದರೆ ಸಮಸ್ತ ವರ್ಣಗಳು ಭಗವಂತನಿಗೆ, ಆಲ್ ಕಲರ್ಸ್ ಹಿ ಹ್ಯಾಸ್, ಅದು ಅಪ್ರಾಕೃತವಾದ ಬಣ್ಣಗಳು. ಅಪ್ರಾಕೃತವಾದ ಬಣ್ಣಗಳು ಎಲ್ಲವೂ ಇದ್ದಾಗ ಅದರನಲ್ಲಿರುವಂತಹ ಬಿಳಿಯನ್ನು ಅಪ್ರಾಕೃತ ಬಣ್ಣ ಅದು ಸಿತ, ಅದು ಫಲಿತವಲ್ಲ. ಇಟ್ಸ್ ನಾಟ್ ಓಲ್ಡೇಜ್ ಇಂದ ಬರುವಂತಹ ಬಿಳಿಯಲ್ಲ, ಸಿತ ವೈಟ್ನೆಸ್, ಕೇವಲ ಅಪ್ರಾಕೃತವಾಗಿ ಮಿಕ್ಕ ಜನರಿಗೆ ಕಾಣಿಸಿಕೊಡಬೇಕು ಬಿಳಿ ಕೂದಲಂತೆ. ಅಂದ್ರೆ ಬಿಳಿ ಕೂದಲಿನ ಆವೇಶ ಮಾಡಿ ಬಲರಾಮನಿಂದ ಆ ಒಂದು ಬಿಳಿ ಕೂದಲು ಆವೇಶ ಇದ್ದರೂ ಕೂಡ ಭಗವಂತನ ಆವೇಶ ಅದು ಬಲರಾಮನಿಗೆ ಅಕೇಶನಲ್ ಆಗಿ ಒಂದು ಯಾವುದೇ ಒಂದು ದೊಡ್ಡ ಕಾರ್ಯ ಮಾಡಬೇಕಂದಾಗ ಆ ಸಿತಕೇಶ ಆವೇಶ ಬಂದು ಆ ಬಹಳ ಶಕ್ತಿ ಬಲರಾಮನಲ್ಲಿ, ಶೇಷಾವತಾರ ಶೇಷನಿಗೆ ಬೇಕಾದಷ್ಟು ಶಕ್ತಿ ಇದೆ, ಆದರೂ ಇನ್ನು ಭಗವಂತನ ಆ ಕೇಶ ಆವೇಶ ಬಂದಾಗ, ಸಿತಕೇಶ ಆವೇಶ ಬಂದಾಗ ಎಷ್ಟೆಷ್ಟೋ ಮಹತ್ತರವಾದ ಕಾರ್ಯಗಳನ್ನು ಬಲರಾಮ ಅವಲೀಲವಾಗಿ ಮಾಡ್ತಾ ಇದ್ದ. ಆ ಕಾರಣದಿಂದ ಆ ಸಿತಕೇಶ ಆವೇಶ, ಸೊ ಇವೆಲ್ಲವೂ ಆವೇಶ. ಆವೇಶ ಅಂತ ಹೇಳಿದರೆ ಶಕ್ತಿ ಮಾತ್ರ ತೋರುವುದು, ಅಕೇಶನಲ್ ಆಗಿ ಕಂಟಿನ್ಯೂಸ್ ಆಗಿ ಇರೋದಿಲ್ಲ. ಯಾವಾಗಲೋ ಒಂದು ಸಾರಿ ಅವಸರ ಬಂದಾಗ ಬೇಸ್ಡ್ ಆನ್ ದ ನೀಡ್ ಭಗವಂತ ಅನುಗ್ರಹ ಮಾಡಿ ತಾನು ಅವರ ಒಳಗಿದ್ದು ಆ ಶಕ್ತ. ಈ ಆವೇಶ ಅನ್ನೋದು ಭಗವಂತನಿಗೆ ಮಾತ್ರ ಅಲ್ಲ, ವಾಯುದೇವರ ಆವೇಶ ಅಂತ ಕೇಳ್ತೀವಿ, ಮಿಕ್ಕದೇ ಈ ವಿಧವಾಗಿ ಇಂದ್ರನ ಆವೇಶ, ಮಿಕ್ಕ ದೇವತೆಗಳು ಕೂಡ ಆವೇಶ ಅನ್ನೋ ಶಬ್ದ ಪ್ರಯೋಗ. ಆವೇಶ ಅನ್ನೋದು ಎಲ್ಲ ಕೇಸ್ನಲ್ಲಿ ಕೂಡ ಸ್ವಯಂ ಅವತಾರಗಳಲ್ಲ, ಅಂಶವೂ ಅಲ್ಲ, ಅಲ್ಲಿ ತಾವು ಶಕ್ತಿಯನ್ನು ಮಾತ್ರ ತೋರ್ತಾರೆ, ಅದು ಆವೇಶ ಅಂತ. ಆ ವೇಷ ಆ ತಾನು ಪ್ರವೇಶ ಮಾಡುವುದು ಅಂದ್ರೆ ಎಂಟರ್ಸ್ ಅಂಡ್ ದೆನ್ ಕಮ್ಸ್ ಔಟ್, ಅಕೇಶನಲಿ ಪವರ್ ತೋರಿಸುವುದು ಅಷ್ಟೇ, ಅದು ಆವೇಶ ಅಂತ ಕರೀತಾರೆ. ಅಂಶ ಅಂತ ಹೇಳಿದಾಗ ಮಿಕ್ಕ ದೇವತೆಗಳಲ್ಲೆಲ್ಲ ಅಂಶಕ್ಕೆ ಅವತಾರಕ್ಕೆ ಭೇದ ಇದೆ, ಭಗವಂತ ಭೇದ ಇಲ್ಲ, ಆದರೆ ಮಿಕ್ಕ ದೇವತೆಗಳಲ್ಲಿ ಬಂದಾಗ ಅಂಶಕ್ಕೆ ಅವತಾರಕ್ಕೆ ಭೇದ ಇದೆ. ಏನು ಅಂತ ಹೇಳಿದರೆ ಅಂಶ ಅಂತ ಹೇಳಿದರೆ ಅವರಲ್ಲಿ ಒಂದು ಪೋರ್ಷನ್ ಆಫ್ ಇಟ್, ಅಂದರೆ ಅವರು ತಮ್ಮ ಪೂರ್ಣ ಶಕ್ತಿಯನ್ನು ಪ್ರಕಟಗೊಳಿಸುವುದಿಲ್ಲ. ಯಾಕಂದ್ರೆ ಮಿಕ್ಕವರೆಲ್ಲ ಕೂಡ ಅನಂತತ್ವ ಇಲ್ಲದವರು, ಪೂರ್ಣತ್ವ ಭಗವಂತ ಒಬ್ಬನಿಗೆ. ನಾವು ಹೇಳಿದ ಚತುರ್ವಿಧ ನಾಶರಹಿತನು ಭಗವಂತ ಒಬ್ಬನೇ, ಆ ಅಪೂರ್ಣತಾ ದೋಷ ಎಲ್ಲರಿಗೂ ಇದೆ. ಸೊ ದೇವತೆಗಳೆಲ್ಲರಿಗೂ ಕೂಡ ಅಪೂರ್ಣತಾ ದೋಷ ಇದೆ. ಆ ಕಾರಣದಿಂದ ಅವರು ಅಪೂರ್ಣತ್ವ ಅಂದ್ರೆ ತಾವು ಪೂರ್ಣವಾಗಿ ಬರದೆ ಅಪೂರ್ಣರ, ಅಂದ್ರೆ ತಾವು ಒಂದು ಅಂಶವನ್ನು, ಅಂದ್ರೆ ಸಾಂಶ, ಇವರಕ್ಕೆ ಸಾಂಶಜೀವರು ಅಂತ ಕರೀತಾರೆ, ದೇವತೆಗಳೆಲ್ಲರೂ ಸಾಂಶಜೀವರು. ಸೊ ಆ ಸಾಂಶಜೀವರಾದ ಕಾರಣದಿಂದ ಈಗ ಇಂದ್ರ ಏನು ಮಾಡಿದೆ, ಅರ್ಜುನ ಒಂದು ಅಂಶ ಬಂತು, ಎಷ್ಟು ಬಂತು ಅಂತ ನಾವು ಹೇಳಕ್ಕಾಗೋದಿಲ್ಲ, ಆದರೆ ಅಂಶ ಅಂತ ಹೇಳಿದ್ರೆ ಒಂದು ಪೋರ್ಷನ್ ಆಫ್ ಇಟ್ ಬರುತ್ತೆ. ಇದಕ್ಕೆ ಕಾರಣವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಅವತಾರದಲ್ಲಿ ನಡೆಯುವ ವಿಷಯಗಳು. ಈಗ ಇಂದ್ರನ ಲೋಕದಲ್ಲಿ ಇಂದ್ರನಿಗೆ ಏನೇನಾಯ್ತು ಅಂತ ಅರ್ಜುನನಿಗೆ ತಿಳಿಯೋದಿಲ್ಲ, ಆದರೆ ಅರ್ಜುನನಿಗೆ ಏನೇನಾಯ್ತು ಅಂತ ಇಂದ್ರನಿಗೆ ತಿಳಿದಿರುತ್ತೆ. ತನ್ನ ಅವತಾರವಾದಾಗ, ಇಂದ್ರನ ಅವತಾರ ಅರ್ಜುನನಾದಾಗ ಅರ್ಜುನನಿಗಾಗುವಂತಹ ಪ್ರತಿಯೊಂದು ವಿಷಯವೂ ಇಂದ್ರನಿಗೆ ತಿಳಿದಿರುತ್ತೆ, ಆದರೆ ಇಂದ್ರನಿಗಾದಂತಹ ಪ್ರತಿಯೊಂದು ವಿಷಯವೂ ಅರ್ಜುನನಿಗೆ ತಿಳಿಯಬೇಕಂತ ಇಲ್ಲ. ಸೊ ಇದು ಅವತಾರಕ್ಕೆ ಆವೇಶಕ್ಕೆ ಅಂಶಕ್ಕೆ ಇರುವಂತಹ ಭೇದಗಳು. ಸೊ ಇದು ಅಂಶ ಅಂತ ಕರೀತಾರೆ. ಈ ವಿಧವಾಗಿ ಅಂಶ ಅವತಾರ ಆವೇಶ, ಭಗವಂತ ತನ್ನ ಅಂಶಗಳು ಅವತಾರಗಳು ಆವೇಶಗಳೆಲ್ಲ ಇಟ್ಟು ಅದರಿಂದ ಅಹಿತ ಸಹಜ ಪ್ರೇರಕ ಪ್ರೇರ್ಯಾಹವನ. ಅಹಿತ ಅಹಿತ ಅಂದ್ರೆ ಏನು, ಹಿತ ಅಹಿತ ಇವು ಭಗವಂತನ ವಿಭೂತಿಗಳು. ಹಿತ ವಿಭೂತಿ ಅಹಿತ ವಿಭೂತಿ ಇವೆಲ್ಲವೂ ಕೂಡ ಅಂದ್ರೆ ಏನು, ತಾನು ಭಗವಂತ ತಾನು ಯಾವಾಗ ಆದರೂ ಒಳ್ಳೇದು ಮಾಡಬೇಕಂತ ಹೇಳಿದಾಗ ಬಯಸಿದಾಗ ಮಾಡುವಂತಹದ್ದು. ಅವನು ಅಹಿತ, ಅವನು ಸ್ವಯಂ ಅವನಲ್ಲಿ ಯಾವ ದೋಷವೂ ಇಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ ವಿಕಾರವಿಲ್ಲದೆ ಅವನಲ್ಲಿ ಹಿತಾಹಿತತ್ವ ಅಂತ ಹೇಳಿದರೆ ಮಿಕ್ಕವರಿಗೆ ತಾನು ಹಿತ ಮಾಡಬೇಕು ಅಹಿತ ಮಾಡಬೇಕು ಅದನ್ನು ಪರಿಗಣನೆ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ಮಾಡುವಂತಹದ್ದು. ಸಹಜ ವಿಭೂತಿಗಳು ಅಂದ್ರೆ ಭಗವಂತ ಸಾಲಗ್ರಾಮದಲ್ಲಿ ಸಹಜ ವಿಭೂತಿ, ಈ ವಿಧವಾಗಿ ಸಹಜ ವಿಭೂತಿಗಳು ಕೆಲವುದರಲ್ಲಿ ಸಹಜ ಅಂದ್ರೆ ಯಾವಾಗಲೂ ಇನ್ಹರೆಂಟ್ ಆಗಿರುವಂತಹ ವಿಭೂತಿಗಳು. ಈ ವಿಧವಾಗಿ ಅಷ್ಟೇ ಅಲ್ಲದೆ ಸಹಜ ಅಂದ್ರೆ ಇನ್ನೊಂದು ಸಹಜ ಒಟ್ಟಿಗೆ ಹುಟ್ಟುವುದು. ಈಗ ಭಗವಂತನಿಗೆ ಹುಟ್ಟನ್ನುವುದೇ ಇಲ್ಲ, ಅಜಾಯಮಾನೋ ಬಹುಧಾ ವಿಜಾಯತೆ ಅಂತ ಹೇಳಿ ಭಗವಂತನಿಗೆ ಹುಟ್ಟೇ ಇಲ್ಲ. ಆದ್ರೆ ಹುಟ್ಟುವವರು ಪ್ರತಿಯೊಬ್ಬರದಲ್ಲೂ ಭಗವಂತ ಹುಟ್ಟುತ್ತಾನೆ. ಹುಟ್ಟುತ್ತಾನಂತ ಹೇಳಿದ್ರೇನು ಅವನಿಗೆ ಗರ್ಭವಾಸ ದೋಷಗಳು ದುಃಖಗಳು ಏನೂ ಇಲ್ಲ. ಇನ್ನೊಬ್ಬರು ಹುಟ್ಟಬೇಕು ಅಂದರೆ ಅವರಿಗೆ ಸ್ವಯಂ ಹುಟ್ಟುವ ಸಾಮರ್ಥ್ಯ ಇಲ್ಲ, ವಿಮರೂಪನಾಗಿದ್ದು ಅವನು ಅವ್ರ ಜೊತೆಲಿ ಹುಟ್ಟುತ್ತಾನೆ. ಹುಟ್ಟುತ್ತಾನಂದ್ರೆ ಅವರನ್ನು ಎಳ್ಕೊಂಡು ಬರ್ತಾನೆ, ಈ ಡ್ರ್ಯಾಗ್ಸ್ ದೆಮ್ ಔಟ್. ಸೊ ಈ ವಿಧವಾಗಿ ಭಗವಂತ ಅವನು ಸಹಜ ಜೊತೆಯಾಗಿ ಹುಟ್ಟುವನು, ಪ್ರತಿಯೊಬ್ಬರ ಜೊತೆಯಾಗಿ ಹುಟ್ಟುತ್ತಾನೆ. ಅದಕ್ಕೆ ಅವನು ಸಹಜ. ಯಾವುದು ಯಾವುದು ಪ್ರಪಂಚದಲ್ಲಿ ಹುಟ್ಟತ್ತೋ, ಮನುಷ್ಯರು ಮಾತ್ರ ಅಲ್ಲ, ಜೀವರಾಶಿಗಳು ಮಾತ್ರ ಅಲ್ಲ, ಜಡಗಳು ಚೇತನಗಳು ಮಾತ್ರ ಅಲ್ಲ, ಮರಗಳಾಗಲಿ ಗಿಡಗಳಾಗಲಿ ಸ್ಥಾವರ ಜಂಗಮ ಎಲ್ಲದರ ಕೂಡ ಎಲ್ಲೆಲ್ಲಿ ಏನೇನು ಹುಟ್ಟಿದರು. ಆರು ಒಂದು ಮಡಿಕೆಯಿಂದ ಮಣ್ಣಿಂದ ಮಡಿಕೆ ಹುಟ್ಟಿತು, ಮಣ್ಣಿಂದ ಮಡಿಕೆ ಮಾಡಿದ್ದಾರೆ ಅಂದ್ರೆ ಮಡಿಕೆ ಹುಟ್ಟಿದಂತೆ. ಆ ಮಡಿಕೆ ಬರಬೇಕಂದ್ರೆ ಮಡಿಕೆ ಒಳಗೆ ನಿಂತು ಭಗವಂತ ಬಂದ, ಮಡಿಕೆ ಬಂತು. ಹೀಗೆ ಭಗವಂತ ಸಹಜ, ಹುಟ್ಟುವ ಪ್ರತಿಯೊಂದು ವಸ್ತುವ ಜೊತೆ ಜೊತೆಯಲ್ಲಿ ಹುಟ್ಟುತ್ತಾನಾದ ಕಾರಣದಿಂದ ಅವನಿಗೆ ಸಹಜ ಅಂತಲೇ ಹೆಸರು. ಈ ರೀತಿಯಾಗಿ ಸಹಜ ಪ್ರೇರಕ ಪ್ರೇರ್ಯ ಆಹ್ವಯ ಅಂದರೆ ಕರೆಯಲ್ಪಡುವವನು. ಸೊ ಪ್ರೇರಕ ಪ್ರೇರ್ಯ ಅಂದರೆ ನೋಡಿದ್ದೀವಿ, ಪಡುವ ವಸ್ತುವು ಪ್ರೇರಣೆ ಮಾಡುವುದು ಎರಡೂ ಕೂಡ ಭಗವಂತನೇ ಆಗಿದ್ದಾನೆ ನಮ್ಮ ಒಳಗೆ. ಯಾಕಂದರೆ ಅವನು ಪ್ರೇರಣೆ ಮಾಡ್ತಾನೆ, ಪ್ರೇರಣೆ ಮಾಡಿದ ನಮ್ಗೆ ಆ ಪ್ರೇರಣೆ ಹತ್ತಬೇಕಲ್ಲ. ಹಿ ಇನ್ಸ್ಟಿಗೇಟ್ಸ್ ಎ ಥಾಟ್, ಬಟ್ ಯು ಹ್ಯಾವ್ ಟು ರಿಸೀವ್ ದ ಥಾಟ್. ವಿ ಶುಡ್ ಬಿ ಇನ್ ಎ ಪೊಸಿಷನ್ ಟು ರಿಸೀವ್ ದ, ನಾವು ಆ ಭಗವಂತ ಪ್ರೇರಣೆ ಮಾಡಿದ ವಿಷಯವನ್ನು ಗ್ರಹಣ ಮಾಡುವ ಶಕ್ತಿ ನಮ್ಮಲ್ಲಿರಬೇಕು. ನಮ್ಮ ಒಳಗೆ ನಿಂತು ಗ್ರಹಣೆಯನ್ನು ಅವನು ಮಾಡ್ತಾನೆ, ಪ್ರೇರಣೆ ಮಾಡ್ತಾನೆ ಮತ್ತು ನಮ್ಮ ಒಳಗೆ ನಿಂತು ಗ್ರಹಣೆಯನ್ನು ಮಾಡ್ತಾನೆ. ಹಿ ರಿಸೀವ್ಸ್, ಹಿ ಗಿವ್ಸ್ ಅಂಡ್ ದೆನ್ ಆಲ್ಸೋ ಹಿ ರಿಸೀವ್ಸ್, ಎರಡು ಗಿವರ್ ಆ್ಯಂಡ್ ರಿಸೀವರ್ ಎರಡೂ ಆಗಿದ್ದಾನೆ. ಸರ್ವತ್ರ ವಿಕಾರವಿಲ್ಲದಲ್ಲಿ ಅವನು ಭಗವಂತ ಇಷ್ಟೆಲ್ಲ ಮಾಡಿದ್ರು ಕೂಡ ಅವನಿಗೆ ಯಾವ ವಿಕಾರ ಇಲ್ಲ ಅಂತ ಹೇಳಿ ಹೇಳ್ತಾರೆ. ಇದು ಇನ್ನೂ ಕೂಡ ಕೆಲವು ಪದ್ಯಗಳು ನಮಗೆ ಬರುತ್ತೆ. ಇನ್ನೊಂದು ಬಿಂಬೋಪಾಸನ ಸಂಧಿಯಲ್ಲಿ 30ನೇ ಪದ್ಯ, ಪ್ರಣವ ಕಾರಣ ಕಾರ್ಯ ಪ್ರತಿಪಾದ್ಯನು ಪರಾತ್ಪರ ಚೇತನಾಚೇತನ ವಿಲಕ್ಷಣ ಅನಂತ ಸತ್ಕಲ್ಯಾಣ ಗುಣಪೂರ್ಣ ಅನುಪಮ ಅನುಪಮನು ಉಪಾಸಿತ ಗುಣ ಉದದಿ. ಭಗವಂತ ಅನುಪಮನು ಅಂದರೆ ಅವನಿಗೆ ಇನ್ಕಂಪೇರಬಲ್ ಅಂತೇಳಿ, ಉಪಾಸಿತ ಉಪಾಸನೆ ಮಾಡಲ್ಪಡುವವನು, ಬ್ರಹ್ಮಾದಿ ದೇವತೆಗಳಿಂದ ಉಪಾಸನೆ ಮಾಡಲ್ಪಡ್ತಾನೆ, ಗುಣೋದಧಿ ಗುಣ ಸಮುದ್ರನಾಗಿದ್ದಾನೆ. ಅನಘ ಅಧಿತ ಅನಂತ ನಿಷ್ಕಿಂಚನ ಜನಪ್ರಿಯ ನಿರ್ವಿಕಾರ ನಿರಾಶ್ರಯ ಅವ್ಯಕ್ತ ಅಂಥೇಳಿ ಭಗವಂತನ ಇದು ಈ ಬಿಂಬೋಪಾಸನೆ 30ನೇ ಪದ್ಯದಲ್ಲಿ ಅನೇಕ ವಿಚಾರಗಳನ್ನಲ್ಲಿ ಹೇಳ್ತಾರೆ. ಅವೆಲ್ಲವೂ ಕೂಡ ಇಲ್ಲಿ ಈ ಪದ್ಯದಲ್ಲಿ ಒಂದು ಹಿಡನ್ನ ಎಲ್ಲವೂ ಕೂಡ ಸೂಚನೆಯಪ್ರಾಯವಾಗಿ ಎಲ್ಲವನ್ನೂ ಹೇಳಿದ್ದಾರೆ. ಇಲ್ಲಿ ಕಾರಣ ಕಾರ್ಯಾಂತರ್ಗತ ಅಂಶಾವತಾರ ಆವೇಶ ಅಹಿತ ಸಹಜ ಪ್ರೇರಕ ಪ್ರೇರ್ಯಾಹ್ವಯ ಸರ್ವತ್ರ ವಿಕಾರವಿಲ್ಲದೆ ತೋರುವನೆಂಬುದರಲ್ಲಿ ಅವೆಲ್ಲವೂ ಇದೆ. ಯಾಕಂದ್ರೆ ಪ್ರಣವ ಕಾರಣ ಕಾರ್ಯ ಪ್ರತಿಪಾದ್ಯನು ಭಗವಂತ, ಪ್ರಣವ ಪ್ರತಿಪಾದ್ಯ ಓಂಕಾರದಿಂದ ಪ್ರತಿಪಾದನೆ ಮಾಡಲ್ಪಟ್ಟವನು. ಓಂಕಾರ ಅಂದ್ರೆ ಅವತಿ ರಕ್ಷಣೆ ಅಂತೇಳಿ, ಓಂಕಾರ ನಮ್ಮನ್ನು ಕಾಪಾಡುತ್ತೆ, ಭಗವಂತ ಎಲ್ಲರನ್ನೂ ಕಾಪಾಡ್ತಾನೆ, ಸರ್ವ ಪಾಲಕ ಸರ್ವರಕ್ಷಕ. ಅದಕ್ಕೆ ಓಂಕಾರ ಪ್ರಣವ, ಆ ಪ್ರಣವದಿಂದ ಪ್ರತಿಪಾದ್ಯನಾಗಿದ್ದಾನೆ ಭಗವಂತ. ಕಾರಣ ಪ್ರತಿಪಾದ್ಯನು, ಪ್ರಣವ ಕಾರಣ ಕಾರ್ಯ ಪ್ರತಿಪಾದ್ಯ ಅಂದರೆ ಮೂರಕ್ಕೂ ಪ್ರತಿಪಾದ್ಯ, ಪ್ರಣವ ಪ್ರತಿಪಾದ್ಯ ಕಾರಣ ಪ್ರತಿಪಾದ್ಯ ಕಾರ್ಯ ಪ್ರತಿಪಾದ್ಯ. ಅಂದರೆ ಕಾರಣ ಅನ್ನುವ ಒಂದು ಶಬ್ದ ಕಾರಣ ವಸ್ತುವಿನಿಂದ ಪ್ರತಿಪಾದ್ಯನಾಗಿದ್ದಾನೆ. ಕಾರಣ ಅಂದರೆ ಯಾವುದು, ಯಾವುದಕ್ಕೆ ಮೂಲ ಕಾರಣ, ಕಾರಣವಾಗಿದೆ, ಇಟ್ಸ್ ಅ ಕಾಸ್. ಭಗವಂತ ನಿಮಿತ್ತ, ಎಲ್ಲದಕ್ಕೂ ನಿಮಿತ್ತ ಕಾರಣ. ಆದರೆ ಉಪಾದಾನ ಕಾರಣ, ಯಾವುದಕ್ಕೂ ನಿಮಿತ್ತ ಕಾರಣ ಅಲ್ಲ. ಹೀ ಈಸ್ ಓನ್ಲಿ ಎನ್ ಎಫಿಷಿಯಂಟ್ ಕಾಸ್ ಬಟ್ ನಾಟ್ ಎ ಮೆಟೀರಿಯಲ್ ಕಾಸ್. ಸೊ ನಿಮಿತ್ತ ಕಾರಣ ಉಪಾದಾನ ಕಾರಣ. ಈಗ ಮಣ್ಣು ಮಡಿಕೆಯಲ್ಲಿ ಕುಂಭಾರ ಅನ್ನುವವನು, ಅವನು ನಿಮಿತ್ತ ಕಾರಣ, ಉಪಾದಾನ ಕಾರಣವಲ್ಲ. ಭಗವಂತ ನಿಮಿತ್ತ ಕಾರಣ ಮಾತ್ರ, ಉಪಾದಾನ ಕಾರಣವಲ್ಲ. ಸೊ ಹೀ ಈಸ್ ಓನ್ಲಿ ಎಫಿಷಿಯಂಟ್ ಕಾಸ್ ಬಟ್ ನಾಟ್ ಮೆಟೀರಿಯಲ್ ಕಾಸ್. ಮಣ್ಣು ಮಡಿಕೆಗೆ ಅದು ಉಪಾದಾನ ಕಾರಣ, ನಿಮಿತ್ತ ಕಾರಣವಲ್ಲ. ಉಪಾದಾನ ಅಂತ ಹೇಳಿದರೆ ಯಾವುದರಿಂದ ಮಾಡಲ್ಪಡುತ್ತೋ ವಸ್ತುದ ಆ್ಯಕ್ಚುಲ್ ಮೆಟೀರಿಯಲ್, ಅದಕ್ಕೆ ಉಪಾದಾನ ಕಾರಣ ಅಂತಾರೆ. ಯಾವುದು ಮಾಡುತ್ತೋ ಅದು ನಿಮಿತ್ತ ಕಾರಣ. ದ ಇನ್ಸ್ಟ್ರೂಮೆಂಟ್ ಈಸ್ ನಿಮಿತ್ತ, ಬಟ್ ದ ಆಬ್ಜೆಕ್ಟ್ ಇಟ್ ಸೆಲ್ಫ್ ಈಸ್ ಉಪಾದಾನ. ಭಗವಂತ ನಿಮಿತ್ತ ಕಾರಣ ಮಾತ್ರ ಆಗಿದ್ದಾನೆ, ಉಪಾದಾನ ಕಾರಣವಲ್ಲ. ಈಸ್ ಓನ್ಲಿ ಎಫಿಷಿಯಂಟ್ ಕಾಸ್ ಬಟ್ ನಾಟ್ ಮೆಟೀರಿಯಲ್ ಕಾಸ್. ಸೊ ಅದಕ್ಕೆ ಕಾರಣ ಪ್ರತಿಪಾದ್ಯ ಅಂತ ಹೇಳಿದರೆ ಯಾವುದ್ಯಾವುದು ಮೆಟೀರಿಯಲ್ ಕಾಸ್ ಇದು, ಆ ಮೆಟೀರಿಯಲ್ ಕಾಸ್ ಆಗಿದ್ದು ಕೂಡ ನಿಮಿತ್ತ ಕಾರಣವಿಲ್ಲದೆ, ಎಫಿಷಿಯಂಟ್ ಕಾಸ್ ಇಲ್ಲದೆ ಮೆಟೀರಿಯಲ್ ಕಾಸ್ ಕೆಲಸ ಮಾಡಲ್ಲ. ಮಣ್ಣಿಂದ ಮಡಿಕೆ ತಾನಾಗಿ ಬರೋದಿಲ್ಲ, ಕುಂಬಾರ ಮಾಡಿದರೆ ಮಾತ್ರ ಬರುತ್ತೆ. ಸೊ ಕುಂಬಾರ ತಾನಾಗಿ ಮಾಡಲಾರ, ಅವನಿಗೆ ಆ ಮಾಡುವ ಶಕ್ತಿ ಭಗವಂತ ಕೊಟ್ಟರೆ ಮಾತ್ರ ಬರುತ್ತೆ. ಅವನ ಒಳಗೆ ನಿಂತು ಭಗವಂತ ಕುಂಬಾರನ ಒಳಗೆ ನಿಂತು ಕುಂಬಾರನ ಕೆಲಸ ಮಾಡ್ತಾನೆ ಭಗವಂತ. ಕುಂಬಾರನಿಗೆ ಸ್ವಯಂ ಶಕ್ತಿ ಇಲ್ಲ, ಅವನಿಗೆ ಆ ಕೆಪ್ಯಾಸಿಟಿ ಕೊಡುವವನು ಭಗವಂತ. ಸೊ ಅವನು ಕಾರಣ ಪ್ರತಿಪಾದ್ಯ. ಸೊ ಅದಕ್ಕೆ ಭಗವಂತ ಕಾರಣ ಪ್ರತಿಪಾದ್ಯನಾಗಿದ್ದಾನೆ. ಅವನು ಪರಾತ್ಪರ, ಎಲ್ಲರಿಗಿಂತಲೂ ಸರ್ವೋತ್ತಮ, ಶ್ರೇಷ್ಠರಲ್ಲಿ ಶ್ರೇಷ್ಠನಾಗಿದ್ದಾನೆ. ಚೇತನ ಅಚೇತನ ವಿಲಕ್ಷಣ, ಅವನು ಎಲ್ಲ ಚೇತನಗಳಿಗೂ ಜಡಗಳಿಗೂ ವಿಲಕ್ಷಣನಾಗಿದ್ದಾನೆ, ಎಲ್ಲರಿಗಿಂತಲೂ ಭಿನ್ನನಾಗಿದ್ದಾನೆ. ಅವನು ಅನಂತ ಸತ್ಕಲ್ಯಾಣ ಗುಣಪೂರ್ಣ, ಅನಂತವಾದಂತಹ ಒಳ್ಳೆ ಕಲ್ಯಾಣ ಗುಣಗಳಿಂದ ಪೂರ್ಣನಾಗಿದ್ದಾನೆ. ಅನುಪಮನು ಉಪಮಾರಹಿತನು, ಇನ್ಕಂಪೇರಬಲ್ ಉಪಾಸಿತ, ಬ್ರಹ್ಮಾದಿಗಳಿಂದ ಪೂಜಿಸಲ್ಪಟ್ಟವನಾಗಿದ್ದಾನೆ, ಗುಣಸಮುದ್ರನಾಗಿದ್ದಾನೆ. ಅಜಿತ ಅನಂತ, ಭಗವಂತ ಅಜಿತ ಅನಂತ ಅಂತ. ಅಜಿತ ಅವನನ್ನು ಸೋಲಿಸುವವರು ಯಾರಿಲ್ಲ. ನೋ ಬಡಿ ಕ್ಯಾನ್ ಡಿಫೀಟ್ ಹಿಮ್, ಹೀಸ್ ಅನ್ಡಿಫೀಟಬಲ್, ಹೀಸ್ ಇನ್ಕಾಂಕರಬಲ್. ಅವನನ್ನು ಗೆಲ್ಲುವುದು ಯಾರಿಂದಲೂ, ಯಾಕಂದ್ರೆ ಎಲ್ಲದಕ್ಕೂ ಅವನೇ ಸ್ವತಂತ್ರ. ಅವನನ್ನು ಗೆಲ್ಲುವುದಂದ್ರೆ ಸಾಧ್ಯವಿಲ್ಲದಂತಹ ವಿಷಯ, ಅದಕ್ಕೆ ಅವನು ಅಜಿತ. ಅವನು ಅನಂತ, ಎಂಡ್ಲೆಸ್, ಹೀಸ್ ಬಿಗಿನಿಂಗ್ಲೆಸ್, ಎಂಡ್ಲೆಸ್, ಏನೂ ಇಲ್ಲ ಅವನಿಗೆ. ಅಂತಹ ಅಂದರೆ ಬಿಗಿನಿಂಗ್ ಎಂಡ್ ಅಂತ ಇಂಥದ್ದು ಆದಿ ಮಧ್ಯಾಂತರಹಿತ ಅಂತೀವಲ್ಲ, ಇಂತಹ ಆದಿ ಮಧ್ಯಾಂತರಹಿತನಾಗಿದ್ದಾನೆ. ನಿಷ್ಕಿಂಚನ ಜನಪ್ರಿಯ, ನಿಷ್ಕಿಂಚನ ಜನಪ್ರಿಯ ಅಂದರೆ ನಿಷ್ಕಿಂಚನರು ಅಂತ ಹೇಳಿದರೆ ದುಡ್ಡಿಲ್ಲದವರು ಅಂತ ಹೇಳಿ ಮೇಲ್ನೋಡ್ತಾ ಅರ್ಥ. ಇಂತಹ ದುಡ್ಡು ಪಾಪ ಕಾರಣವಾದ ವಿತ್ತ, ಯಾವುದಾದರೆ ಸಾಧನೆಗೆ ಅಡ್ಡಿಯಾಗತ್ತೋ ಅಂತಹ ವಿತ್ತ, ಅದು ಇಲ್ಲದವರು, ಅದು ಬೇಡ ಅಂತೆನ್ನುವರು ಯಾರಿದ್ದಾರೋ ಅಂದರೆ ಮುಕ್ತಿ ಯೋಗ್ಯರಾದಂತಹ ಜೀವರಾಶಿಗಳು ವಿತ್ತವನ್ನು ಅಂದರೆ ಭಗವಂತನ ಉಪಾಸನೆಗೆ ಅಡ್ಡಿ ಬರುವಂತಹ ದುಡ್ಡು ಬೇಡ ಅಂತ ಹೇಳುವಂತಹ ಜನರಿಗೆ ಪ್ರಿಯನಾದವನಾಗಿದ್ದಾನ ನಿಷ್ಕಿಂಚನ ಜನಪ್ರಿಯ ಅಂಥೇಳಿ. ನಿರ್ವಿಕಾರ ನಿರಾಶ್ರಯ ಅವ್ಯಕ್ತ, ಅವನು ನಿರ್ವಿಕಾರ ವಿಕಾರವಿಲ್ಲದವನು, ವಿಕಾರವಿಲ್ಲದವನಂತ ಹೇಳಿದರೆ ಅದು ಏನಂತ ನೋಡೋಣ ಮುಂಚೆ. ನಿರಾಶ್ರಯ, ಅವನಿಗೆ ಆಶ್ರಯ, ಹೀ ಡಸ್ ನಾಟ್ ನೀಡ್ ಎನಿಬಡಿ ಸಪೋರ್ಟ್, ಬಟ್ ಹೀ ಈಸ್ ಸಪೋರ್ಟ್ ಫಾರ್ ಎವರಿಬಡಿ, ಅವನು ಎಲ್ಲರಿಗೂ ಆಶ್ರಯಭೂತನಾಗಿದ್ದಾನೆ, ಅವನಿಗೆ ಯಾವುದು ಆಶ್ರಯವಿಲ್ಲ, ಅವನಿಗೆ ಯಾರ ಆಶ್ರಯವೂ ಬೇಕಾಗಿಲ್ಲ, ಇಲ್ಲವೂ ಇಲ್ಲ, ಅವನಿಗೆ ಆಶ್ರಯ ಕೊಡುವಂತಹ ವಸ್ತುವೇ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಅವನು ಅವ್ಯಕ್ತ, ನಮ್ಮ ಕಣ್ಣಿಗೆ ಕಾಣಿಸದೇ ಇರ್ತಾನೆ, ಆದರೆ ಎಲ್ಲವನ್ನೂ ಮಾಡ್ತಾ ಇರ್ತಾನೆ ಅವನು ಅನ್ನೋದು ನಮಗೆ ಮುಖ್ಯವಾಗಿ ನೆನಪಿಯಲ್ಲಿಟ್ಕೋಬೇಕಾದಂತಹ ವಿಷಯ ಇದು. ಇನ್ನೊಂದು ಕೆಲವು ಪದ್ಯಗಳು ಕಾರಣರೂಪ ಅಂತ ಹೇಳುವುದಕ್ಕೆ ಹೇಳುವಂತಹ ಪದ್ಯಗಳು ಇದು ಸ್ತೋತ್ರ ಸಂಧಿ ಇಲ್ಲ ಕರ್ಮ ವಿಮೋಚನ ಸಂಧಿಯಲ್ಲಿ ಎರಡನೇ ಪದ್ಯ ಒಂದು ಬರುತ್ತೆ. ಐದು ಕಾರಣ ರೂಪ ಇಪ್ಪತ್ತೈದು ಕಾರ್ಯಗಳೆನಿಸುವವು ಅಲ್ಲಿ ಆರೈದು ರೂಪದಿ ರಮಿಸುತ್ತಿಪ್ಪನು ಈ ಚರಾಚರದಿ ಭೇದವರ್ಜಿತ, ಅವನು ಅವನು ಮೂ ಜಗನ್ ಜನ್ ಜನ್ಮಾದಿ ಕಾರಣ ಅಂದರೆ ಅವನು ಜಗತ್ತಿನ ಜನ್ಮ ಸ್ಥಿತಿ ಲಯ ಮುಂತಾದವೆಲ್ಲದಕ್ಕೂ ಕೂಡ ಮೂರು ಜಗಗಳಿಗೆ ಎಲ್ಲ ಮೂರು ಜಗಗಳು ಅಂತ ಹೇಳಿದ ಕೆಲವು ಕಡೆ ಏಳು ಪ್ರಪಂಚ ಹೇಗೆ ಹೇಳಿದ್ರು ಕೂಡ ಡಿಫರೆಂಟ್ ವೇಸ್ ಆಫ್ ಸೇಯಿಂಗ್ ಇಟ್ ಅಂದರೆ ಈ ಸಮಸ್ತ ಪ್ರಪಂಚದ ಎಲ್ಲ ವಿಧವಾದ ಅಂದರೆ ಎಲ್ಲ ವಿಧವಾದ ಯಾವ ಯಾವ ಲೋಕಗಳಿದ್ದ ಎಲ್ಲ ಲೋಕಗಳಿಗೆ ಕೂಡ ಅವನು ಕಾರಣ ಆಗಿದ್ದಾನೆ. ಅವನು ಮುಕ್ತಿದಾಯಕ, ಅವನು ಸ್ವ ಉದರದೊಳು ಇಟ್ಟು ಎಲ್ಲರನ್ನು ಸಂತೈಪ ಸರ್ವಜ್ಞ ಎಲ್ಲವೂ ಹೇಳಿದ ಭಗವಂತ ಎಲ್ಲರನ್ನು ತನ್ನ ಹೊಟ್ಟೆ ಒಳಗೆ ಇಟ್ಟು ಕಾಪಾಡ್ತಾನೆ ತಾಯಿಯಂತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಇದು ನಮಗೆ ಇನ್ನೊಂದೇನಂತ ಹೇಳಿದೆ, ಇದು ಕಾಲ ಕರ್ಮ ಗುಣ ಸ್ವಭಾವಗಳ ಅವನಿಗೆ ಅವೆಲ್ಲಕ್ಕೂ ಆಲಯನಾಗಿದ್ದಾನೆ. ಅಷ್ಟೇ ಅಲ್ಲದೆ ತಾನಾಗಿ ಲಕ್ಷ್ಮೀಲೋಲ ತತ್ತದ್ರೂಪನಾಮದಿ ಕರೆಸುತ್ತ ಒಳಗೆ ಇದ್ದು ಲೀಲೆಯಿಂದಲೇ ಸರ್ವ ಜೀವನ ಪಾಲಿಸುವ ಸಂಧರಿಪ ಸೃಷ್ಟಿಪ, ಅದೇ ಇದು ಪಾಲಿಸುವ ಸಂಹರಿಪ ಸೃಷ್ಟಿಪ, ಭಗವಂತ ಎಲ್ಲರನ್ನು ಪಾಲನೆ ಮಾಡ್ತಾನೆ, ಸಂಹಾರ ಮಾಡ್ತಾನೆ, ಸೃಷ್ಟಿ ಮಾಡ್ತಾನೆ, ಪಾಲಿಸುವ ಸಂಹರಿಪ ಸೃಷ್ಟಿಪ. ಮೂಲ ಕಾರಣ ಪ್ರಕೃತಿ ಗುಣ ಕಾರ್ಯಗಳ ಮನೆ ಮಾಡಿ, ಇಲ್ಲಿ ಪ್ರಕೃತಿ ಗುಣ ಕಾರ್ಯಗಳ ಮನೆ ಮಾಡಿ, ಮನೆ ಮಾಡಿ ಅಂದರೆ ಅದರೊಳಗೆ ತಾನು ಮನೆ ಮಾಡಿಟ್ಕೊಂಡು ಅಂದರೆ ತಾನು ಅದರೊಳಗೆ ನೆಲೆಸಿದ್ದಾನೆ, ನೆಲೆಸಿದ್ದು ಅವುಗಳಕ್ಕೆ ಇರುವಿಕೆ ಅಸ್ತಿತ್ವವನ್ನು ಕೊಡುವುದು, ಅದಕ್ಕೆ ಸಾಮರ್ಥ್ಯವನ್ನು ಕೊಡುವುದು, ಕಾರ್ಯತ್ವವನ್ನು ಕೊಡುವುದು, ಕಾರಣತ್ವ ಎಲ್ಲವನ್ನು ಕೊಡ್ತಾನೆ ಭಗವಂತ. ಸೊ ಈ ವಿಧವಾಗಿ ಮಾಡ್ತಾನೆ ಅಂಥೇಳಿ ಹೇಳಿದ್ದಾರೆ. ಅದಾದಮೇಲೆ ಇದೇ ವಿಧವಾಗಿ ನಮಗೆ ಏಳನೇ ಸಂಧಿಯಲ್ಲಿ ಪಂಚತನ್ಮಾತ್ರೆಯಲ್ಲಿ ಇನ್ನೂ ಬರುವಂತಹ ವಿಷಯಗಳು, ವಾರಿದ ಭವಾಂಡದಳು ಲಕ್ಷ್ಮೀ ನಾರಸಿಂಹನ, ಇದು ಇಪ್ಪತ್ತೇಳನೇ ಪದ್ಯ. ವಾರಿದ ಭವಾಂಡದಳು ಲಕ್ಷ್ಮೀ ನಾರಸಿಂಹನ ರೂಪ ಗುಣಗಳು ವಾರಿದಿಯೊಳಿಹ ತೆರೆಗಳಂದದಿ ಸಂದನಿಸಿ ಇಹವು ಕಾರಣಾಂಶ ವೇಷ ವ್ಯಾಪ್ತವ ತಾರಕಾರ್ಯ ವ್ಯಕ್ತ ವ್ಯಕ್ತವು ಈರೈದು ವಿಭೂತಿ ಅಂತರ್ಯಾಮಿ ರೂಪಗಳು ಅಂಥೇಳಿ. ಇದು ಕೂಡ ಅಲ್ಲೇ ವಾರಿದ ಭವಾಂಡದೊಳು ಲಕ್ಷ್ಮೀ, ವಾರಿದ ಭವಾಂಡ ಅಂದರೆ ಬ್ರಹ್ಮಾಂಡ, ವಾರಿದ ಭವ ಅಂಡ, ವಾರಿದ ಭವನು ಬ್ರಹ್ಮ, ಬ್ರಹ್ಮಾಂಡದೊಳಗೆ ಲಕ್ಷ್ಮೀ ನಾರಸಿಂಹನು ಅವನಿರುವಂತಹ ರೂಪಗಳು ಗುಣಗಳು ಅದು ಹೇಗೆ ಅಂತ ಹೇಳಿದರೆ, ಸಮುದ್ರದಲ್ಲಿ ಅಲೆಗಳಿದ್ದಂತೆ ಅವನು ಅಂದರೆ ಭಗವಂತ ಎಲ್ಲವೂ ಅನಂತವಾಗಿ ಅಲೆಗಳು ಕಂಟಿನ್ಯೂಸ್ ಬರ್ತಾನೇ ಇರುತ್ತೆ. ಹಾಗೆ ಭಗವಂತ ಈ ಪ್ರಪಂಚದಲ್ಲಿ ಕಾರ್ಯಕಾರಣಗಳು ಎಂಡ್ಲೆಸ್ ಆಗಿ, ಇಟ್ಸ್ ಲೈಕ್ ಎ ಚೈನ್ ಪ್ರಾಸೆಸ್, ಎಟರ್ನಲ್ ಚೈನ್. ಈ ಕಾರಣ ಕಾಸ್ ಅಂಡ್ ಎಫೆಕ್ಟ್ ಚೈನ್ ಯಾವುದಿದೋ ಅದನ್ನು ಎಲ್ಲವೂ ಕೂಡ ಭಗವಂತ ವ್ಯಾಪಿಸಿ ಎಲ್ಲದರೊಳಗೆ ನಿಂತು ಎಲ್ಲವನ್ನು ತಾನು ಮಾಡ್ತಾನೆ. ವ್ಯಕ್ತ ಅವ್ಯಕ್ತ ಅಂದರೆ ಅವನು ಅವ್ಯಕ್ತನೂ ಆಗಿದ್ದಾನೆ, ವ್ಯಕ್ತನೂ ಆಗಿದ್ದಾನೆ. ದೇವತೆಗಳು ಯಾರು ಭಗವಂತನ ನೋಡುವಂತಹ ಯೋಗ್ಯತೆ ಉಳ್ಳವರಾಗಿದ್ದಾರೋ ಅಂತಹ ಉತ್ತಮ ದೇವತೆಗಳಿಗೆ ಅವನು ವ್ಯಕ್ತನಾಗಿದ್ದಾನೆ, ಕಾಣಿಸಿಕೊಡ್ತಾ ಇದ್ದಾನೆ. ಆದರೆ ಮಿಕ್ಕವರಿಗೆ, ಸಾಮಾನ್ಯ ಜನರಿಗೆ ಅವನು ಅವ್ಯಕ್ತನಾಗಿದ್ದಾನೆ. ಹೀಗೆ ಭಗವಂತ ಇದ್ದು ಅನೇಕ ವಿಭೂತಿ ರೂಪಗಳನ್ನು ತಾಳಿ ಅಂತರ್ಯಾಮಿ ರೂಪದಿಂದ ಅವನು ಎಲ್ಲವನ್ನೂ ಮಾಡ್ತಾ ಇದ್ದಾನೆ ಅನ್ನೋದನ್ನು ಹೇಳಿದ್ದಾರೆ. ಅದೇ ವಿಧವಾಗಿ ಕಾರಣಾಂತರ್ಯಾಮಿ ಸ್ಥೂಲಾವತಾರ ವ್ಯಾಪ್ತ, ಇದು 27ನೇ ಪದ್ಯ 13ನೇ ಸಂಧಿಯಲ್ಲಿ ಇರುವಂತಹದ್ದು. ಸೊ ಇದನ್ನು ಕೂಡ ಕಾರಣಾಂತರ್ಯಾಮಿ ಸ್ಥೂಲವತಾರ ವ್ಯಾಪ್ತಾಂಶದಿ ರೂಪಕ್ಕೆ ಸಾರ ಶುಭ ಪ್ರವಿವಿಕ್ತ ನಂದ ಸ್ತೂಪ ಸ್ಥೂಲ ನಿಸ್ಸಾರ ಅಂಥೇಳಿ ಆರು ರಸಗಳನ್ನು ಅರ್ಪಿಸಲು ಅವನು ಏನು ಮಾಡ್ತಾನೆ, ಅಲ್ಪರಿಗೆ ರಹಸ್ಯವ ಪೇಳದೆ ಸದಾ ಅಪಾರ ಮಹಿಮನ ರೂಪ ಗುಣಗಳ ನೆನೆದು ಸುಖಿಸುತ್ತಿರು ಅಂಥೇಳಿ ಭಗವಂತನ ಅಪಾರ ಗುಣಗಳನ್ನು ರೂಪಗಳನ್ನೆಲ್ಲ ಕೂಡ ನಾವು ಸ್ಮರಣೆ ಮಾಡ್ತಾ ನಾವು ಭಗವಂತನ ಸ್ಮರಣೆಯಿಂದಲೇ ಸುಖವಾಗಿರಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅದೇ ವಿಧವಾಗಿ 14ನೇ ಸಂಧಿಯಲ್ಲಿ 18ನೇ ಪದ್ಯ ಕೂಡ ಶ್ರೀ ಲಕ್ಷ್ಮೀ ವಲ್ಲಭನು ವೈಕುಂಠಾಲಯದಿ ಪ್ರಣವ ಪ್ರಕೃತಿ ಕೀಲಾಲಜಸನು ಕೀಲಾಲಜ ಆಸನ ಅಂದರೆ ಕೀಲಾಲಜ ಅಂತೇಳಿ ತಾವರೆ, ತಾವರಾಸನ ಅಂದರೆ ಪದ್ಮಾಸನ ಅಂದರೆ ಪದ್ಮದಲ್ಲಿ ಆಸನವಾಗುಳ್ಳವರು ಬ್ರಹ್ಮದೇವರು, ಚತುರ್ಮುಖ ಬ್ರಹ್ಮದೇವರು ಮುಖ್ಯ ಅಂತಹ ಮೊದಲಾದಂತಹ ಚೇತನರ ಒಳಗೆ ನೆಲೆಸಿದ್ದು ಮೂಲ ಕಾರಣ ನಂಶ ನಾಮದಿ ಲೀಲೆಗೈವುತ ತೋರಿಕೊಳ್ಳದೆ ಪಾಲಿನಲು ಘೃತವಿದ್ದ ತೆರೆದಂತಿಪ್ಪ ತ್ರಿಸ್ಥಲದಿ. ಭಗವಂತನ ಮೂರು ನಿವಾಸ ಸ್ಥಾನಗಳನ್ನು ಹೇಳ್ತಾ ಇದ್ದಾರೆ, ಅನಂತಾಸನ ವೈಕುಂಠ ಶ್ವೇತದೀಪ ಅನ್ನುವ ಭಗವಂತನ ನಿವಾಸ ಸ್ಥಾನಗಳನ್ನು ಹೇಳ್ತಾ ಅವರೊಳಗೆ ಭಗವಂತ ಹೇಗೆ ಇದ್ದು ಎಲ್ಲ ವಸ್ತುಗಳೊಳಗೆ ಸಮಸ್ತ ಸರಾಸರಿ ಜಗತ್ತಿನ ಒಳಗೆ ಅವನು ಮಾಡುವ ರೀತಿ ಎಂಥದ್ದಂದ್ರೆ ಪಾಲಿನಲು ಘೃತವಿದ್ದ ತೆರೆದಂತೆ, ಹಾಲಿನ ಒಳಗೆ ತುಪ್ಪ ಇದ್ದಂತೆ. ಹಾಲಿನ ಒಳಗೆ ತುಪ್ಪ ಹೇಗಿದೆ, ಕಣ್ಣಿಗೆ ಕಾಣಿಸೋದಿಲ್ಲ. ಹಾಲಿನೊಳಗೆ ತುಪ್ಪಿದೆ ಅಂದರೆ ಎಲ್ಲಿದೆ, ತುಪ್ಪ ಇಲ್ಲ, ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಅದಕ್ಕೆ ಇಲ್ಲ ಅಂತ ಯಾರು ಹೇಳೋದಿಲ್ಲ. ಹಾಲನ್ನು ನಾವು ಬಿಸಿ ಮಾಡಿ ಅದನ್ನು ಹೆಪ್ಪಾಕಿ ಮೊಸರು ಮಾಡಿ ಮಜ್ಜಿಗೆ ಮಾಡಿ ಕಡೆದು ಬೆಣ್ಣೆ ತೆಗೆದು ಮಾಡಿ ತುಪ್ಪ ಮಾಡಿದ ಬರುತ್ತೆ, ಇಷ್ಟು ಒಂದು ಮಾಡಿದರೆ ತುಪ್ಪ ಬರುತ್ತೆ. ಹಾಗೆ ಭಗವಂತ ಹಾಲಿನ ಒಳಗಿದ್ದಾನೆ. ಭಗವಂತನನ್ನು ಕಾಣಬೇಕಂದ್ರೆ ಶಾಸ್ತ್ರಗಳನ್ನು ಮಥನ ಮಾಡಬೇಕು, ಶಾಸ್ತ್ರಗಳನ್ನು ಚೆನ್ನಾಗಿ ಚಿಂತನೆ ಮಾಡಿದರೆ ಮಾತ್ರ ಭಗವಂತ ಇದ್ದಾನೆ ಅನ್ನುವ ವಿಷಯ ನಮಗೆ ಗೋಚರವಾಗುತ್ತೆ. ಸೊ ಹೀಗೆ ಇದ್ದಾನೆ ಅಂಥೇಳಿ ಹೇಳ್ತಾ ಇದ್ದಾರೆ. ಸಪ್ತ ಧಾತೃಗಳೊಳ ಹೊರಗೆ, ಇದು 28ನೇ ಪದ್ಯ, ಇದು ವರ್ಣ ಪ್ರಕ್ರಿಯಾ 9ನೇ ಸಂಧಿಯಲ್ಲಿರುವಂತಹ 28ನೇ ಪದ್ಯ. ಅಲ್ಲಿ ಸಪ್ತ ಧಾತುಗಳೊಳಗೆ ಇದೇನಂತ ಹೇಳಿದ್ರೆ ಈ ವಿಕಾರವಿಲ್ಲದಲ್ಲಿ ಅಂತ ಹೇಳು. ಭಗವಂತ ಸರ್ವತ್ರ ಇದ್ದು ಕೂಡ ಅವನಿಗೆ ವಿಕಾರವಿಲ್ಲ ಅಂದ್ರೆ, ಈಗ ಯಾವುದೇ ಒಂದು ವಸ್ತು ಒಳಗೆ ಇನ್ನೊಂದು ವಸ್ತು ಇದೆ, ಅದು ಸ್ವಲ್ಪ ಆದ್ರೂ ಹತ್ತತ್ತೆ, ಕಾಂಟ್ಯಾಕ್ಟ್ ಎಫೆಕ್ಟ್ ಅಂತೀವಲ್ವಾ. ಭಗವಂತ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಇಷ್ಟು ವಸ್ತುಗಳ ಒಳಗಿದ್ದರೆ ಅದರ ವಿಕಾರ ಸ್ವಲ್ಪ ಆದ ದೇವರಿಗೆ ಹತ್ತಬಹುದೇನೋ ಅಂತ ಯಾರಿಗಾದರೂ ಸಂಶಯ ಬಂದರೆ ಇಲ್ಲ, ವಿಕಾರವಿಲ್ಲದಲೇ ತೋರುವನು ಭಗವಂತ. ಯಾವತ್ತೂ ಅವನಿಗೆ ಯಾವ ವಿಕಾರವೂ ಬರೋದಿಲ್ಲ. ಹೇಗೆ ಇದನ್ನು ಯೋಚನೆ ಮಾಡಬೇಕು, ಹೇಗೆ ಇದನ್ನು ನಾವು ಅನುಸಂಧಾನ ತಂದುಕೋಬೇಕಂತ ಹೇಳಿದ್ರೆ ಕೆಲವು ಕಪಲ್ ಆಫ್ ಎಕ್ಸಾಂಪಲ್ಸ್ ಕೊಡ್ತಾರೆ ಜಗನ್ನಾಥ ದಾಸರು. ಇಲ್ಲಿ ವರ್ಣಪ್ರಿಕ್ರಿಯಾ ಸಂಧಿಯಲ್ಲಿ 9ನೇ ಸಂಧಿಯಲ್ಲಿ ಹೇಳ್ತಾ ಇದ್ದಾರೆ ಸಪ್ತ. ನಾವು ಇಲ್ಲಿ ಕೂಡ ಅನಲಂಗಾರದೊಳಿಪ್ಪೋಪಾದಿ ಅಂತ ನಾವು ನೋಡಿದ್ದೀವಿ ಇಲ್ಲಿ ಈ ಸ್ತೋತ್ರದಲ್ಲೇ ಫಲವಿದು ಬಾಳ್ದಕ್ಕೆ ಅದರಲ್ಲೇ ನೋಡಿದ್ದೀವಿ. ಅಷ್ಟೇ ಅಲ್ಲದೆ ಹರಿಕಥಾನುಸಾರದಲ್ಲಿ ಕೂಡ 9ನೇ ವರ್ಣಪ್ರಿಕೆಯ ಸಂಧಿಯಲ್ಲಿ 28ನೇ ಪದ್ಯದಲ್ಲಿ ಸಪ್ತಧಾತುಗಳೊಳ ಹೊರಗೆ ಸಂತಪ್ತ ಲೋಹಗತನಾಗಿ ಅಗ್ನಿ ಎಂದದಿ ಸಪ್ತ ಸಾಮಗ ನಿಪ್ಪ ಅನ್ನಮಯಾದಿ ಕೋಶಗಳು ಲಿಪ್ತನಾಗದೆ ಅವನಿಗೆ ಲೇಪವಿಲ್ಲ ತತ್ತದಾಹ್ವಯ ಆಯಾ ಹೆಸರಿನಿಂದ ಕರೆಯಲ್ಪಟ್ಟವನಾಗಿದ್ದಾನೆ. ಕೃಪ್ತ ಭೋಗವ ಕೊಡುತ ಸ್ವಪ್ನ ಸುಷುಪ್ತಿ ಜಾಗೃತಿ ಇವ ತೈಜಸ ಪ್ರಾಜ್ಞ ವಿಶ್ವಾಖ್ಯ. ಭಗವಂತ ತೈಜಸ ಪ್ರಾಜ್ಞ ತುರ್ಯ ವಿಶ್ವ ತೈಜಸ ಪ್ರಾಜ್ಞ ಅದು ಜಾಗೃತ ಸ್ವಪ್ನ ಶುಪ್ತಿ ವಿಶ್ವ ರೂಪನಾಗಿ ಜಾಗೃತ ಅವಸ್ಥೆಯಲ್ಲಿ ಪ್ರಾಜ್ಞ ರೂಪನಾಗಿ ಸ್ವಪ್ನಾವಸ್ಥೆಯಲ್ಲಿ ತೈಜಸ ರೂಪನಾಗಿ ಸ್ವಪ್ನದಲ್ಲಿ ಪ್ರಾಜ್ಞನಾಗಿ ಸುಷುಪ್ತಿಯಲ್ಲಿ ಭಗವಂತ ಇದ್ದು ನಮಗೆ ಈ ಮೂರು ಸ್ಥಿತಿಗಳಲ್ಲಿ ನಮಗೆ ಈ ಮೂರು ಸ್ಥಿತಿಗಳು ಬರುವಂತೆ ಮಾಡ್ತಾನೆ. ಆದರೆ ಅವನಿಗೆ ಒಂದು ಸ್ವಪ್ನ ಬರಬಹುದು, ಅವನಿಗೆ ನಿದ್ದೆ ಬರಬಹುದು, ಅಂದರೆ ಅವನಿಗೆ ಯಾವತ್ತೂ ಬರೋದಿಲ್ಲ, ವಿಕಾರವಿಲ್ಲ ಅವನಿಗೆ. ಹಾಗಂದರೆ ಧಾತುಗಳ ಹೊರಗೆ ಬೆಂಕಿ ಇದ್ದರೂ ಬೆಂಕಿಗೆ ವಿಕಾರ ಬರೋದಿಲ್ಲ. ಅದೇ ವಿಧವಾಗಿ ಇನ್ನೊಂದು ವ್ಯಾಪ್ತಿ ಸಂಧಿಯಲ್ಲಿ ನಾವು ಲಾಸ್ಟ್ ಟೈಮ್ ಒಂದು ಸಾರಿ ನೋಡಿದ್ದೀವಿ 27ನೇ ಪದ್ಯ. ಇದು ಕೂಡ ಅನಲಂಗಾರದಲ್ಲಿಪ್ಪೋಪಾದನ್ನುವಾಗಿ ಇದನ್ನು ಸ್ಮರಣೆ ಮಾಡಿದ್ದೀವಿ. ಕಾದ ಕಬ್ಬಿಣ ಹಿಡಿದು ಬಡೆಯಲು ವೇದನೆಯು ಲೋಹಗಳಿಗಲ್ಲದೆ ಆದುದೇನೈ ಅನಲಗಾವ್ಯತೆ ಏನು ಮಾಡಿದರು ಆದಿದೇವನು ಸರ್ವಜೀವರ ಕಾದುಕೊಂಡಿಹ ಒಳ ಹೊರಗೆ ದುಃಖಾದಿಗಳು ಸಂಬಂಧವಾಗುವೇನು ಚಿನ್ಮಯಗೆ ಅಂಥೇಳಿ ವ್ಯಾಪ್ತಿ ಸಂಧಿಯಲ್ಲಿ ಬರುವಂತಹ 27ನೇ ಪದ್ಯ. ಅಲ್ಲಿ ಅದೇ ಹೇಳ್ತಾರೆ ಏನಂತ ಹೇಳಿದ್ರೆ ಭಗವಂತನಿಗೆ ವಿಕಾರವೇ ಇರೋದಿಲ್ಲ, ಹೀ ಈಸ್ ಟೋಟಲಿ ಅನಫೆಕ್ಟೆಡ್ ಬೈ ಎನಿಥಿಂಗ್ ಅಂಥೇಳಿ ಹೇಳ್ತಾ ಇದ್ದಾರೆ. ಅದಕ್ಕೆ ನೀತಿ ಸಾಧಾರಣ ವಿಶೇಷ ಸಾಧನೆ ನಿಜಾಹಿತವು ಸಹಜ ವಿಜಾತಿ ಖಂಡ ಖಂಡ ಬಗಳ ನರಿತು ಬುಧರಿಂದ ಅಂಥೇಳಿ ವಿಭೂ ಸಂಧಿಯ ಪದ್ಯದಲ್ಲಿ ಹೇಳಿದ ವಿಷಯವನ್ನು ನಾವು ಯಾವಾಗಲೂ ಸ್ಮರಣೆಗೆ ತಂದುಕೋಬೇಕು. ಈ ವಿಧವಾಗಿ ಕಾರಣ ಕಾರ್ಯಾಖ್ಯನಾದ ಭಗವಂತ ಏವಂ ಕಾರಣ ಕಾರ್ಯಕಂ ಕಾರ್ಯ ಆಖ್ಯಂ ಸಮಸ್ತಂ ಹರಿಮೇವತು ಅಂಥೇಳಿ ಭಗವಂತನನ್ನು ಕಾರಣ ಕಾರ್ಯಾಹಯ ಅನ್ನುವುದನ್ನು ನಾವು ಸ್ಮೃತಿಯಲ್ಲಿಟ್ಟುಕೊಂಡು ಯಾವತ್ತೂ ನೆನೆಸ್ತಾ ಇರಬೇಕು ಅಂಥೇಳಿ ಈ ಪದ್ಯದಲ್ಲಿ ಬಹಳ ಇದೇ ವಿಧವಾಗಿ ಆಕ್ಚುಲಾಗಿ ಇದನ್ನು ಮಾತ್ರ ಸ್ವಲ್ಪ ವಿಸ್ತಾರವಾಗಿ ನೋಡಿದ್ದೀವಿ. ಯಾಕಂದರೆ ಇಲ್ಲ ಅಂದರೆ ಜಗನ್ನಾಥಾಸನೇ ಹೇಳ್ತಾ ಇದ್ದಾರೆ, ಮೇಲ್ನೋಟದ ಅರ್ಥ ಮಾತ್ರ ನೋಡಿದಾಗ ವಿ ಮೇ ಮಿಸ್ ಲಾಟ್ ಆಫ್ ಥಿಂಗ್ಸ್. ಸೊ ಈ ಒಂದೊಂದು ಪದ್ಯದಲ್ಲಿ ಕೂಡ ಹೀಗೆ ಅನೇಕ ಭಾವಗಳು ಅಡಗಿವೆ. ಬಟ್ ಇದನ್ನು ಸ್ವಲ್ಪ ವಿಸ್ತಾರವಾಗಿ ನೋಡೋಣ. ಯಾಕಂದರೆ ಎಲ್ಲವೂ ಕೂಡ ಹಾಗೆ ಮೇಲ್ನೋಟದ ಅರ್ಥ ಮಾತ್ರ ನೋಡ್ಕೊಂಡು ಹೋದರೆ ವಿ ಮೇ ಮಿಸ್ ಲಾಟ್ ಆಫ್ ಥಿಂಗ್ಸ್ ಅನ್ನುವ ಕಾರಣದಿಂದ ಎಷ್ಟೆಷ್ಟು ಭಾವಗಳು ಈ ಪದ್ಯದಲ್ಲಿ ಅಡಗಿವೆ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡಲಿಕ್ಕಾಗಿ ಇದನ್ನು ಸ್ವಲ್ಪ ವಿಸ್ತಾರವಾಗಿ ನೋಡಿದ್ದೀವಿ. ಇದು ಕಾರಣ ಕಾರ್ಯಾಂತರ್ಗತ ಅಂಶವ ತಾರಾವೇಶಾಹಿತ ಸಹಜ ಪ್ರೇರಕ ಪ್ರೇರಿ ಆಹ್ವಯ ಸರ್ವತ್ರ ವಿಕಾರವಿಲ್ಲದಲ್ಲೇ ತೋರುವೆನೆಂಬುದೇ ಫಲವಿದು ಬಾಳುವುದಕ್ಕೆ ಅಂಥೇಳಿ ನೋಡಿದ್ದೀವಿ. ಸೊ ಇದಾದ ಮೇಲೆ ನೆಕ್ಸ್ಟ್ ಕ್ಲಾಸ್ದಲ್ಲಿ ಆ್ಯಕ್ಚುಲಾಗಿ ಇವತ್ತು ಕಂಪ್ಲೀಟ್ ಆಗುತ್ತೆ ಅಂದ್ಕೊಂಡಿವಿ, ಬಟ್ ಆ್ಯಕ್ಚುಲಾಗಿ ಇದು ಸ್ವಲ್ಪ ವಿಸ್ತಾರವಾಗಿ ನೋಡಿದ್ದರಿಂದ ಆಗಿಲ್ಲ. ಸೊ ನೆಕ್ಸ್ಟ್ ಎರಡು ಪದ್ಯಗಳನ್ನು ನಾವು ಪ್ರಾಬಬ್ಲಿ ನಾಳೆ ಸ್ವಲ್ಪ ಬ್ಯುಸಿಯಾಗಿರ್ತೀನಿ ನಾನು. ಸೊ ನೆಕ್ಸ್ಟ್ ಜ್ಞಾನಸತ್ರಕ್ಕೆ ಹೋಗ್ತಾ ಇದ್ದೀನಿ ನೆಕ್ಸ್ಟ್ ವೀಕು. ಸೊ ಅದಾದ ಮೇಲೆ ಬಂದ ಬುಧವಾರದಲ್ಲಿ ಅಂದರೆ 2 weeks ಆದಮೇಲೆ, ಇವತ್ತಿಂದ 2 weeks ಆದಮೇಲೆ ಅವತ್ತಿನಿಂದ ಮತ್ತು 26, 27 ಎರಡು ಪದ್ಯಗಳನ್ನು ನೋಡೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಅರ್ಪಣಮಸ್ತು. ಕಾಯನವಾಚ ಮನಸೇಂದ್ರಿಯರ್ವ ಬುದ್ಧಿಯಾತ್ಮನಾವ ಅನುಸುಸ್ವಭಾವಾತ್ ಕರೋಮಿ ಇತ್ಯ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣ ಸಮರ್ಪಯಾಮಿ. ಶ್ರೀಕೃಷ್ಣ